स्थितिभाः तदर्थभाः ननु साधनाध्याये तथा स्मरणध्यानसाधारण्येन उपासनमात्रस्य नित्यं कार्यत्वभाषणात् ध्यानमात्र अङ्ग आसीनादित्थं भावोक्तिपरस्य आसीनस्सम्भवादिति नयस्य अर्थो अत्र नोक्तः यद्वा एवमित्यनेनैव आसीनादित्यर्थं भावमपि परामृश्य आसीन इति नयार्थोऽपि सङ्ग्राह्यः यद्वा उपासनमित्यावर्त्यम् एवं नित्यम् उपासनं कार्यं किं कृत्वा उपासनम् आसनस्य उप आसनम् आसने उपविश्य इत्यर्थः तथा स्मरणाध्यानसाधारण्येन उपासनमात्रस्य नित्यं कार्यत्वभाषणात् ध्यानमात्र अङ्ग आसीनादित्थं भावोक्तिपरस्य आसीनः सम्भवात् इति नयस्य अर्थो अत्र नोक्तः इति प्रश्ने हाकण्ड ಆಸೀನಸ್ಸಂಭವಾತ್ ಅದನ್ನು ಸೂತ್ರ ಧ್ಯಾನಾದಿಗಳನ್ನು ಹ್ಯಾಂಗೆ ಮಾಡಬೇಕು ಯಾವಾಗಲೂ ಕೂಡ ಆಸನದಲ್ಲೇ ಕೂತ್ ಮಾಡಬೇಕು ಅಂತ ಹೇಳಿದರು. ಮತ್ತು ಇಲ್ಲಿ ಹೇಳಿಲ್ಲ ಅರ್ಥ ಅಂತ ಕೇಳಿದರೆ ಆ ಪ್ರಸಕ್ತಿ ಬರಲಿಲ್ಲ ಆದ್ದರಿಂದ ಹೇಳಲಿಲ್ಲ ಅಂತ ಹೇಳಿದರು. ಯಾತಕ್ಕೆ ಧ್ಯಾನ ಮಾತ್ರ ಆಸನ ಅಂಬೋದು ಧ್ಯಾನಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು, ಆದರೆ ಸ್ಮರಣ ಧ್ಯಾನಾದಿ ಎಲ್ಲವನ್ನು ಮಾಡಬೇಕಾದರೆ ಯಾವಾಗಲೂ ಮಾಡಬೇಕು. ಅದಕ್ಕೋಸ್ಕರ ಆಸನ ಪ್ರಸಕ್ತಿ ಬರಲಿಲ್ಲ ಅಂತ ಅದನ್ನು ಆಚಾರ್ಯರು ಪ್ರತ್ಯೇಕ ಹೇಳಲಿಲ್ಲ ಅಂತ ಒಂದು ಅರ್ಥ. ಯದ್ವಾ ಅಥವಾ ಹೇಳಿದ್ದಾರೆ, ಯಾತಕ್ಕೆ ಹೇಳಲಿಲ್ಲ ಅಂತ ಇಟ್ಕೊಂಡು ಕಾರಣ ಕೊಟ್ಟರು. ಒಂದು ಹೇಳಿದ್ದಾರೆ ನೋಡಿ ಅಂತ ಅದನ್ನು ತೋರಿಸಿದರು. ಹೇಗೆ ಅಂದರೆ ಏವಂ ನಿತ್ಯನೇನೈವ ಆಸೀನಾದಿತ್ಥಂ ಸಮಿತ್ಥಂ ಭಾವಮಪಿ ಪರಾಮೃಶ್ಯ ಆಸೀನ ಇತಿ ದಯಾರ್ಥೋಪಿ ಸಂಗ್ರಾಹ್ಯ ಆಸೀನ ಸಂಭವ ತಂದ ಸೂತ್ರಾರ್ಥನೂ ಬಂತು. ಹೇಗೆ ಅಂದರೆ ಉಪಾಸನಮಿತಿ ಏವಿತ್ಯನೇನೈವ ಆಸೀನಭಾವಮಿ ತಕ್ಕಂಥ ಭಾವ ಧ್ಯಾನ ಮಾಡಬೇಕು ಅಂದಮೇಲೆ ಆಸನದಲ್ಲಿ ಮಾಡಬೇಕು ಅಂತಲೇ ಅರ್ಥ, ಅದನ್ನೇನು ಹೇಳೋದು ಅಂತ ಅರ್ಥ. ಆ ರೀತಿಯಲ್ಲಿ ಯದ್ವಾ ಉಪಾಸನಮಿತಿ ಆವರ್ತ್ಯಂ ಅಥವಾ ಉಪಾಸನಂ ಉಪಾಸನಂ ಅಂತ ಎಳ್ಸತ್ತು ತೋದ್ಕೊಂಡ್ರೆ ಏವಂ ನಿತ್ಯಂ ಉಪಾಸನಂ ಕಾರ್ಯಂ ನಿತ್ಯ ಉಪಾಸನೆ ಮಾಡಬೇಕು ಅಂತ ಹೇಳಿದರು. ಕಿಂಕೃತ್ವ ಉಪಾಸನಂ ಆಸನಸ್ಯ ಉಪ ಆಸನಂ ಆಸನ ಕೂತ್ಕೊಂಡು ಉಪಾಸನಂ ಅಲ್ಲೇ ಇದೆ ಅಂತ ಹೇಳಿದರು. ಉಪಾಸನಂ ಅಂತ ಹೇಳಿದ್ದರಿಂದ ಆಸೀನ ಸಂಭವ ಸೂತ್ರಾರ್ಥನೂ ಬಂದು ಹೋಗಿಬಿಟ್ಟಿದೆ. ಅದರ ಪದರ ಪ್ರತಿಯೊಂದನ್ನು ಕೂಡ ಉಪಾಸನ ಶಬ್ದಕ್ಕೆ ಧ್ಯಾನದ ಪ್ರಸಾದ ಬಂದಾಗ ಆಸನದಲ್ಲೇ ಅಂತಲೇ ಅರ್ಥ, ಅದರಲ್ಲೇ ಬಂದು ಹೋಗಿಬಿಟ್ಟಿದೆ ಅಂತ ಹೇಳಿ ಅದನ್ನು ತೋರಿಸಿದ್ರು. ಅದೆಲ್ಲ ಹೇಳಿದ ಮೊದಲು ಹೇಳಿದಂತೆ ಬಹಳ ಅಪೂರ್ವವಾದ ಅರ್ಥಗಳು. ಆಸನೇ ಉಪವಿಶ್ಯ ಇತ್ಯರ್ಥ, ಉಪಾಸನ ಶಬ್ದಕ್ಕೆ ಆಸನದಲ್ಲಿ ಕೂತೇ ಧ್ಯಾನ ಮಾಡಬೇಕು. ಸ್ಮರಣಾದಿಗಳನ್ನು ಮಾಡಲಿಕ್ಕೆ ಆಸನ ಬೇಕಿಲ್ಲ, ಯಾಕೆ ಮಲಗಿ ಪರಮಾದರದಿ ಪಾಡಲು ಇದ್ದೇ ಇದೆ. ಆದರೆ ಧ್ಯಾನಕ್ಕೆ ಮಾತ್ರ ಏನಿರಬೇಕು, ಆಚಾರ್ಯ ಬರೀತಾರೆ ತಂತ್ರಸಾರಾದಿಗಳೆಲ್ಲ, ಸ್ಮರಣಂ ಸರ್ವದಾ ಕಾರ್ಯಂ ಧ್ಯಾನೋಪಾಸನ ಆಸನೇ. ಸ್ಮರಣೆ ಯಾವಾಗಲೂ ಮಾಡಬೇಕು, ಧ್ಯಾನ ಎಂಬ ಉಪಾಸನೆ ಮಾಡಬೇಕಾದ್ರೆ ಮಾತ್ರ ಏನು ಮಾಡಬೇಕು ಆಸನದ. ಅದು ಪಾಠ ಪ್ರವಚನ, ಅದು ಕೂಡ ಹೇಗೆ ಮಲ್ಕೊಂಡು ಹೇಳಕ್ಕೆ ಮಲ್ಕೊಂಡು ಕೇಳೋಕ್ಕಾಗತ್ತೆ, ಅದು ಸಾಧ್ಯ ಇಲ್ಲ. ಅದರಿಂದಾಗೇನೆ ಅದು ಆಸಿ ಶಬ್ದದಿಂದ ಧ್ಯಾನ ಮತ್ತು ಪಾಠ ಪ್ರವಚನ ರೂಪ ಉಪಾಸನೆಯನ್ನು ಮಾತ್ರ ಆಸನದಲ್ಲಿ ಕೂತ್ಕೊಂಡೇ ಮಾಡಬೇಕು. ಬರೀ ಸ್ಮರಣೆ ಮಾಡೋದಕ್ಕೆ ಮಾತ್ರ ಹೇಗಿದ್ದರೂ ಆಯಿತು ಅಂತ ಹೇಳಿ, ಅದಕ್ಕೆ ಯಾವ ನಿರ್ಬಂಧಗಳೂ ಇಲ್ಲ. ಜಪ ಎಲ್ಲ ಯಾವುದು ಸೇರಿತ್ತದು, ಧ್ಯಾನಂ ಧ್ಯಾನ ಶ್ಲೋಕ ಹೇಳಿದ್ರೆ ಜಪ ಮಾಡೋಕ್ಕೆ ಬರೋದಿಲ್ಲ, ಗಾಯತ್ರಿ ಜಪ ಮಾಡಬೇಕು. ಧ್ಯೇಯ ಸದಾ ಸಾವಿತ್ರಿ ಮಾಡಿ ಹೇಳಿದ ಮೇಲೆ ಜಪ ಕುತ್ಕೊಂಡು ಮಾಡಬೇಕು, ಬೇರೆ ರೀತಿ ಮಾಡಬೇಕು, ಈಗ ಆಸನದಲ್ಲೇ ಮಾಡಬೇಕು. ಅದು ಒಂದೇ ಒಂದು ವಿಶೇಷ, ಕುತ್ಕೊಂಡು ಬಂದು ನಿಂತ್ಕೊಂಡು ಮಾಡಬೇಕು ಅಂತ ಸೂರ್ಯೋದಯಕ್ಕಿಂತ ಮುಂಚೆ ಮಾಡಿದರೆ ಮಾತ್ರ ಹೇಗೆ ಮಾಡಬೇಕು, ಸೂರ್ಯೋದಯಕ್ಕಿಂತ ಮುಂಚೆ ಮಾಡಿದರೆ ನಿಂತ್ಕೊಂಡೇ ಮಾಡಬೇಕು. ಸೂರ್ಯೋದಯ ಆದಮೇಲೆ ಮಾಡಿದಾಗ ಆಪ್ಷನ್, ಬೆಳಗಿನ ಸಂಧ್ಯಾ ಬಂದಿಗೆ ಬೆಳಗಿನ ಜಪಕ್ಕೆಲ್ಲ ಬೇಕಾದ್ರೆ ನಿಂತ್ಕೊಂಡು ಮಾಡ್ಬೋದು, ಕುತ್ಕೊಂಡು ಮಾಡ್ಬೋದು, ಆಪ್ಷನ್ ಇದೆ. ಸೂರ್ಯೋದಯಕ್ಕಿಂತ ಮುಂಚೆ ನಾವು ಆಪ್ಷನ್ ಹೇಗೆ ಮಾಡಬೇಕು, ಅದಕ್ಕೆ ಸೂರ್ಯೋದಯಕ್ಕಿಂತ ಮಾಡೋದೇ ಇಲ್ಲ, ನಿಂತ್ಕೊಂಡು ಮಾಡೋಕ್ಕಾಗುತ್ತೆ ಬಿಟ್ಟು ಬಿಟ್ಟಿರ್ತದೆ. ಕೊನೆಗೆ ನಿಂತ್ಕೊಂಡು ಕೂತು ಎರಡು ಗಾಡಿ ಬಿಟ್ಟೇ ಬಿಟ್ಟರೆ ಯಾವ ಯೋಚನೆಗಳು ಇಲ್ಲೇ ಇಲ್ಲ, ಅದು ಬಿಟ್ಟೋಯ್ತು. ಆಸರ ಅಂದರೆ ಆಸನ ಅಲ್ಲ, ಕೂಡೋ ಭಂಗಿ, ಕೂಡೋ ಭಂಗಿ ಅದು ಪ್ರಧಾನ, ಅದು ಪ್ರಧಾನವಾದ ಆಸನ ಅಲ್ಲ, ಅದು ಇದೆ ಆರ್ಥನೂ ಇದೆ. ಯಾಕೆಂದರೆ ಬರೀ ನೆಲ್ಮೇಲೆ ಮಾಡಾಗಿಲ್ಲ, ಬರೀ ನೆಲ್ಮೇಲೆ ಮಾಡಬಾರ್ದು, ಕಲ್ ಮೇಲೆ ಕುತ್ಕೊಂಡು ಮಾಡಿಕೊಡೋದು, ಅವೆಲ್ಲ ನಿರ್ಬಂಧಗಳಿದೆ. ಆಸನ ಎರಡು ವಿಧ, ಗೊತ್ತಾಯ್ತಾ? ಭಗವದ್ಗೀತೆಯಲ್ಲಿ ಸ್ಪಷ್ಟ ಬಂದಿದೆ ಏನಂತ, ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನ ಮಾತ್ಮನಃ, ನಿರ್ಮಲವಾದ ಸ್ಥಳದಲ್ಲಿ ಆಸನ ಹಾಕ್ಕೊಂಡು ಕೂಡಬೇಕು ಅಂತ ಹೇಳ್ತಾ ಮುಂದೆ ಆಸನ ಹಾಕೋಬೇಕು ಅಂತ ಹೇಳ್ತಾರೆ. ಮೊದಲನೇ ಆಸನ ಕೂಡೋ ಆಸನ, ಎರಡನೇ ಆಸನ ಕೂಡೋ ಪಾಶ್ಚರ್, ಪಾಶ್ಚರಿಗೆ ಆಸನ ಅಂತ ಕರೀತಾರೆ. ಪದ್ಮಾಸನ, ವೀರಾಸನ, ಸ್ವಸ್ತಿಕಾಸನ ಏನವು ಕೃಷ್ಣಾಧೀನವೆಲ್ಲ ಅದು ಅದು ಶೈಲಾ ಜನ ಕುಶೋತ್ತರ ಅದು ಹೊರಗಿನ ಆಸನ ಏನದು ಏನು ಇಲ್ಲ ಬಟ್ಟೆ ಅಜಂಖಾನ ಆ ಪದ್ಧತಿ ಬಂದ ನೆಲೆ ಬಂದಿದ್ದ ಅಜಂಖಾನ ಹಚ್ಕೊಡೋದಕ್ಕೆ ಭಗವದ್ಗೀತೆಯಲ್ಲಿ ಆಧಾರ ಇದೆ ಶೈಲಾಜಿನ ಅಜಿನ ಕೃಷ್ಣಾಜಿನ ಆಗ್ಬೋದು ಕುಶ ದರ್ಭಾಸರ ಚಾಪೆ ದರ್ಭಾಸರ ಎಲ್ಲ ಬಂತು ಅಂತ ಬರೀ ನೆಲೆ ಮೇಲೆ ಕೂಡ ಆಗಿಲ್ಲ ಕೂಡು ಕೂಡುದು ಅದು ಒಂದು ಆಸನ ಇನ್ನೊಂದು ಆಸನ ಇದು ಸೊ ಆಸನ ತೊಗೊಂಡೋಗ್ಬೇಕು ಅಂತ ಹೇಳಿದರೆ ಎಲ್ಲರ್ಥನೂ ಹೌದು ನಿಮಗೆ ಬೇರೆ ಕಡೆ ಹೋಗಬೇಕಾದಾಗ ನಿಮಗೆ ಆಸನ ತೊಗೊಂಡೋಗಿ ಸಾಧ್ಯವಾದರೆ ತೊಗೊಂಡೋಗಿ ಆದರೆ ಕೂಡ ಆಸನ ಜೊತೆಗೆ ಇರೋದ್ರಿಂದ ಯೋಚನೆ ಮಾಡೋ ಕಾರಣ ಇಲ್ಲ ಎಲ್ಲರಲ್ಲಿ ಯಾವುದು ಮಾಡಲೇಬೇಕಾದದ್ದು ಆಪತ್ಕಾಲಕ್ಕೆ ಬರೀ ಏನು ಮಾಡೋಕ್ಕೆ ಸಿಗೋದಿಲ್ಲ ನಿಮಗೆ ಆ ಸಂಧ್ಯಾನ ಜಪ ಬಿಡ್ಲಿಕ್ಕೆ ಆಗೋದಿಲ್ಲ ಮಾಡಬೇಕು ಆದರೆ ಈ ಭಂಗಿ ಮಾತ್ರ ಚೇಂಜ್ ಮಾಡಿ ಅದು ಇರಲೇಬೇಕು ಪದ್ಮಾಸನ ವೀರಾಸನಾದ ಆಸನಗಳು ಪಾಶ್ಚರ್ ಚೇಂಜ್ ಯಾವಾಗಲೂ ಕಂಪಲ್ಸರಿ ಇದು ಕಂಪಲ್ಸರಿನೇ ಆಪತ್ಕಾಲದಲ್ಲಿ ಅನುಸಂಧಾನ ಮಾಡಿ ಪೃಥ್ವಿ ತಯ ಋತಾಲೋಕ ಅಂತ ಹೇಳ್ತಾ ಏನೋ ಗೂರ್ಮಾಸರಾಗಿ ಚಿಂತನೆ ಮಾಡಿಬಿಟ್ರು ಕೂಡ ಆಪತ್ಕಾಲದಲ್ಲಿ ನಡೆಯುತ್ತೆ ಆದರೆ ಆಪತ್ಕಾಲದಲ್ಲಿ ಅಂತ ಇದು ಜಪ ಗಿಪ ಮಾಡೋಕ್ಕೆ ಬರೋದಿಲ್ಲ ಕೂತ್ಕೊಂಡೇ ಮಾಡಬೇಕು ಧ್ಯಾನ ಧ್ಯಾನ ಅಂತ ಹೇಳಿದಾಗ ಧ್ಯಾನ ಏನೇನು ಮಾಡ್ತೀವಿ ಅದಿಷ್ಟು ಕೂಡ ಏನು ಪ್ರಾಣಾಯಾಮ ಪ್ರಾಣಾಯಾಮದಲ್ಲೂ ಏನಿದೆ ಧ್ಯಾನ ಇದೆ ಯಾಕೆ ಸಗರ್ಭ ಪ್ರಾಣಾಯಾಮ ಅಂದರೆ ಮಂತ್ರ ಧ್ಯಾನ ಮಾಡಿಕೊಂಡೇ ಮಾಡಬೇಕಾದ್ರೆ ಕೂತ್ಕೊಂಡೇ ಮಾಡೋದು ಅದು ಇಲ್ಲ 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 ಅದು ಇದನ್ನು ಬೆಳಗಿನ ಸಂಧ್ಯಾ ಒಂದು ಸೂರ್ಯೋದಯಕ್ಕಿಂತ ಮುಂಚೆ ಮಾಡಬೇಕಾದ್ರೆ ವಿಶೇಷತಃ ಗಾಯತ್ರಿ ಜಪಕ್ಕೆ ಹೇಳಿ ವಿಶೇಷತಃ ಗಾಯತ್ರಿ ಜಪಕ್ಕೆ ಏನಂತ ಹೇಳಿದ್ರಲ್ಲಿ ಆ ಸೂರ್ಯ ದರ್ಶನಾತ್ ತಿಷ್ಠೆ ತತಸ್ತು ಉಪವಿಶೇತವ ಗೊತ್ತಾಯ್ತಾ ಸೂರ್ಯ ದರ್ಶನ ಆಗೋವರೆಗೂ ಕೂಡ ನಿಂತೇ ಮಾಡಬೇಕು ತತಸ್ತು ಆ ಬಳಿಕ ಉಪವಿಶೇತವ ಬೇಕಾದ್ರೆ ಕೂತ್ಕೊಂಡು ಮಾಡ್ಬೋದು ಅಂತ ಹೇಳಿ ಯಾಕಂದ್ರೆ ನಿಂತ್ಕೊಂಡು ಮಾಡ್ಬೋದು ಬೆಳಗಿಂದ ಹೌದು ಯಾವುದೇ ಹೊತ್ತಲ್ಲಿ ಮಾಡಕ್ಕೆ ಬರೋದಿಲ್ಲವಲ್ಲ ಅರುಣೋದಯ ಅಂತ ಆಗ್ಲೇಬೇಕು ಅರುಣ ಬಿಟ್ಟಿವಿನ ಅರುಣೋದಯ ಅಂದ್ರೆ ಸೂರ್ಯೋದಯ ಆ ಪೀರಿಯಡ್ನಲ್ಲಿ ಏನು ಮಾಡ್ಬೇಕು ಯಾವಾಗಲೂ ನಿಂತು ಮಾಡೋದು ಆಮೇಲೆ ನಿಂತು ಮಾಡಿದ್ರೆ ತಪ್ಪಲ್ಲ ಬೆಳಗಿಂದೆಲ್ಲ ಗೊತ್ತಾಯ್ತಾ ಆದ್ರೆ ಮಧ್ಯಾಹ್ನ ಸಾಯಂಕಾಲ ಮಾತ್ರ ಕೂತ್ ಮಾಡಬೇಕು ಕೆಲವು ನಿಯಮಗಳ ವಿಷ್ಣು ಕೂಡ ಯದಪಿ ಮುಕ್ತಿ ಪರ್ಯಂತಂ ಉಪಾಸನಸ್ಯ ಕಾರ್ಯತ್ವೋಕ್ತಿ ಪರಂ ಆಪ್ರಾಯಣ ತತ್ರಾಪಿ ಹಿ ದುಷ್ಟಂ ಇತಿ ಸೂತ್ರಂ ತದರ್ಥೋಪಿ ನಿತ್ಯಂ ಯಾವನ್ ಮುಕ್ತಿ ಉಪಾಸನಂ ಕಾರ್ಯಮಿತಿ ಉಕ್ತೈವ ಸಂಗೃಹೀತ ಇತಿ ಯಾಕೆ ಸಾಧ್ಯ ಅಂದರೆ ಜಪ ಮಾಡಿ ನಿರ್ಮಾಣ ವಿಸರ್ಜನೆ ಮಾಡಿ ಹೆಚ್ಚು ಜಪ ಆಮೇಲೆ ಮಾಡ್ಬೋದು ಗೊತ್ತಾಯ್ತಾ ಒಂದು ಒಂದು ಜಪ ಅಂತ ಮುಗಿಸಿಬಿಟ್ಟು ಹೆಚ್ಚು ಜಪ ಮಾಡೋದಕ್ಕೆ ಆಮೇಲೆ ಮಾಡಿದರೆ ಆಯ್ತಲ್ಲ ಏನು ದೋಷ ಇಲ್ಲ ಆ ಸೂರ್ಯ ದರ್ಶನ ಅಂತಿಷ್ಟೇ ಅದು ಗಾಯತ್ರಿ ಜಪನ ಎಲ್ಲಿವರೆಗೂ ಮಾಡ್ಬೋದು ನೀವು ಆಮೇಲೆ ಸೂರ್ಯ ದರ್ಶನ ಆಗೋವರೆಗೂ ಕೂಡ ನಂಬರ್ ಹೆಚ್ಚು ಮಾಡ್ಕೊಂಡು ಮಾಡ್ಬೋದು ಅವಕಾಶ ಇದೆ ಅದು ದೋಷ ಇಲ್ಲ ಅದು ನಿರ್ಮಾಣ ವಿಸರ್ಜನೆ ಮುಗಿಸಿಬಿಟ್ರೆ ಆಯ್ತು ಒಂದು ಜಪ ಮಾಡಿ ಸಂಧ್ಯಾ ಹತ್ತು ಜಪ ಮಾಡಿ ನಿರ್ಮಾಣ ವಿಸರ್ಜನೆ ಮಾಡಿಬಿಡೋದು ಆಮೇಲೆ ವಿಶೇಷ ಜಪ ಮಾಡೋದು ಯಾವ ಸಮಸ್ಯೆನೂ ಇಲ್ಲ ಧನುರ್ಮಾಸ ಆದಿಗಳನ್ನಂತೂ ಹಾಗೆ ಮಾಡಲೇಬೇಕು ಬೇರೆ ದಾರಿನೇ ಇಲ್ಲ ಉಳಿದ ದಿವಸದಲ್ಲಿ ನಿರ್ಮಾಣ ವಿಸರ್ಜನೆ ಮಟ್ಟಿಗೆ ಮಾತ್ರ ಮಾಡಿ ಉಳಿದ ಪೂಜೆನ ಆಮೇಲೆ ಮಾಡೋದು ಹಾಂ ಹೌದು ಹಾಂ ಅದು ಮಾಡಿದ್ರಲ್ಲ ಯಾವುದೇ ಜಪ ಕೂಡ ನಿಂತ್ಕೊಂಡು ಮಾಡೋ ಶ್ರೇಷ್ಠ ಸೂರ್ಯೋದಯಕ್ಕಿಂತ ಮುಂಚೆ ಮಾಡಿದರೆ ನಿಂತ್ಕೊಂಡು ಮಾಡೋದೇ ವಿಧಿ ಆಮೇಲೆ ಮಾಡಿದರೆ ಕೂತ್ಕೊಂಡು ಮಾಡೋದು ನಿಂತ್ಕೊಂಡು ಮಾಡೋದು ಚಾಯ್ಸ್ ಇದೆ ಜಪ ಅಂತ ಹೇಳಿದ್ರಿಂದ ಎಲ್ಲವೂ ಕೂಡ ಸೇರಿದ್ದೆ ಅದು ಯೂನಿಟ್ ಅದು ಗಾಯತ್ರಿಗೆ ಅಟ್ಯಾಚ್ ಆಗಿ ಬಂದಿರೋದಾದ್ರಿಂದ ಬೆಳಗಿಂದ ಅದು ವಿಶೇಷ ನಿಯಮ ಯಾವುದಕ್ಕೆ ಅವೆಲ್ಲ ಇದ್ದಿದ್ದೆ ಈ ಕೂತು ಪಾಠ ಕಡಿದು ಚೇರ್ ಗೀರ್ ಆಗಲ್ಲ ಆ ಥರ ಆ ದೋಷ ಭೀಷ್ಮಾಚಾರ್ಯರು ಪಾಪ ಪಾಠ ಪ್ರವಚನ ಕೂತ್ಕೊಂಡು ಮಲಿಕೊಂಡೇ ಮಾಡಿದರು ಭೀಷ್ಮಾಚಾರ್ಯರು ಕೂಡ ಚಾನ್ಸೇ ಇಲ್ಲ ನಹಿ ಅಶಕ್ಯೆ ಶಾಸ್ತ್ರಚೋದನ ಒಂದು ಮಾತಿದೆ ನಹಿ ಅಶಕ್ಯೆ ಶಾಸ್ತ್ರಚೋದನ ಶಾಸ್ತ್ರ ಎಂದೂ ಕೂಡ ಇಂಪಾಸಿಬಲ್ ಹೇಳೋದಿಲ್ಲ ಹೇಳಿದರೆ ಶಾಸ್ತ್ರ ಅಲ್ಲ ಅರ್ಥ ಆಯ್ತಾ ಅವು ಎರಡು ಕಾಲಿಲ್ಲ ಫಸ್ಟ್ ಕ್ಲಾಸ್ ನೀವು ಜಾಗಿಂಗ್ ಮಾಡೋಕೆ ಬೆಳಗ್ಗೆ ಅಂತ ಹೇಳಿದರೆ ಏನು ಜಾಗಿಂಗ್ ಮಾಡ್ತಾವೆ ಓಡಾಡೋಕ್ಕೆ ಬರೋದಿಲ್ಲ ಅವನಿಗೆ ಅವನಿಗೆಲ್ಲ ಹೇಳಿದ್ದಲ್ಲ ಯಾರಿಗೆ ಯಾವುದೇ ನಿಯಮ ಹೇಳಿದಾಗಲೂ ಕೂಡ ಶಕ್ತಿ ಇದ್ದು ಸಂಧ್ಯಾನೆ ಮಾಡಬೇಕು ಅವರು ಇವ್ರಿಗೆ ಹೇಳಿದ್ದಲ್ಲ ದ್ವಿಜರಿ ಮಾತ್ರ ಹೇಳಿದ್ದು ಕೆಲವೊಂದು ಸಾರಿಗಮ ಪೂಜೆ ಇವ್ರಿಗೆ ಮಾತ್ರ ಹೇಳಿದ್ದು ಇಮ್ಮಿಡಿಯೇಟ್ ಆಗೋದು ಯಾರು ಎಲಿಜಿಬಲ್ ಅಲ್ಲ ಅವ್ರಿಗೆ ಹೇಳಲಿಲ್ಲ ಯಾರು ಕೇಪಬಲ್ ಅಲ್ಲ ಕೇಪಬಲ್ ಬೇರೆ ಎಲಿಜಿಬಲ್ ಬೇರೆ ಎಲಿಜಿಬಲ್ ಅಂದರೆ ಅರ್ಹತೆ ಕೇಪಬಲ್ ಅಂದರೆ ಕೆಪ್ಯಾಸಿಟಿ ಹಾಗಾಗದು ಜ್ವರಾದಿಗಳು ಬಂದಿತ್ತು ಆಗಿಲ್ಲ ಕೋಮಾದಲ್ಲಿದ್ದವನಿಗೆ ಉಪದೇಶ ಮಾಡ್ತೀವಿ ಏನು ಎದ್ದೇ ಹೇಳಲಿಲ್ಲ ಅವನು ಕೋಮಾದಲ್ಲಿ ಪಾಪ ಆಸ್ಪತ್ರೆ ನೋಡಲಿಕ್ಕೆ ಅಂತ ಹೋದರೆ ಎದ್ದೇ ಕೊಡಲಿಲ್ಲ ಅವನು ಎಷ್ಟು ದೊಡ್ಡ ಆಚಾರ ಹೋಗಿದ್ದೆ ಅಂತ ಏನು ಮಾಡೋದು ಕೋಮಾದಲ್ಲಿದ್ದರೆ ಈ ಕೋಮ ಅಂತ ಯಾಕೆ ಕರೀತಾರೆ ಅದು ಎದ್ದು ಕೂತ್ರೆ ಮತ್ತೆ ಕೋಮಕ್ಕೆ ಹೋಗಿಬಿಡ್ತಾನೆ ಸಾಧ್ಯನೇ ಇಲ್ಲ ಅದು ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಅದು ಅದೆಲ್ಲ ಇಂಪಾಸಿಬಲ್ ಥಿಂಗ್ಸ್ ಇಂಪಾಸಿಬಲ್ ಯಾವುದು ಶಾಸ್ತ್ರ ಏನು ಹಾಡೋದಿಲ್ಲ ವ್ರತಗಳು ಚಾತುರ್ಮಾಸ ವ್ರತಾದಿಗಳೇ ಆಗಲಿ ಬೇಕಾದ್ರೆ ಗೊತ್ತಾಯ್ತಾ ಕೆಲವು ರೋಗಗಳಿಗೆ ಕೆಲವು ಔಷಧಿ ತಗೊಳ್ಳೇಬೇಕು ಅದು ಕ್ಷೀರ ಬೇಕು ಅಂತ ತಿಳ್ಕೊಳ್ಳಿ ಔಷಧಿ ತ್ವೇನ ತಗೊಂಡಾಗ ಗ್ರಾಹ್ಯ ದೋಷ ಇಲ್ಲ ಆದರೆ ಕುಡಿಯೋದಕ್ಕೂ ಕುಡಿದೆ ಅಂತ ಹೇಳೋಗಿಲ್ಲ ಅದು ಕುಡಿದ ಪ್ರಶ್ನೆ ಬರೋದಿಲ್ಲ ಇದು ಅರ್ಥ ಮಾಡಿಕೊಂಡ್ರೆ ಆಸಕ್ತಿ ಇದ್ದಾಗ ಅದು ಶಾಸ್ತ್ರ ಎಷ್ಟು ಇಲ್ಲಿ ಪ್ರಾಕ್ಟಿಕಬಲ್ ಅಂತ ಹೇಳೋದು ಇಂಪಾಸಿಬಲ್ ಹೇಳಿದರೆ ಶಾಸ್ತ್ರ ಆಗ್ತಿರಲಿಲ್ಲ ಏನು ಮಾಡಲೇಬೇಕು ನಿಮೋನಿಯಾ ಬಂದಿದೆ ಮಧ್ಯರಾತ್ರಿ ನಾಯಿ ಮುಟ್ಟಿದ್ದಾನೆ, ತಣ್ಣೀರನ್ನ ಮುಡಿಸಿಬಿಟ್ರೆ ಏನು ಮಾಡಬೇಕು ಅವನು? ರೋಗ ಇದ್ದಕ್ಕೆ ಸತ್ತ ಹೋಗ್ಬಿಡ್ತಾರೆ. ಮಲ್ಡರ್ ಮಾಡಿದ ಪಾಪ ಬರತ್ತೆ. ಅವಾಗಿಲ್ಲ, ಅವ ಮಂತ್ರ ಸ್ನಾನ ಹೇಳ್ತಾರೆ, ಗೊತ್ತಾಯ್ತಾ? ಶುದ್ಧಿ ಆಗಬೇಕು, ತಪ್ಪಲ್ಲ. ಮಂತ್ರ ಸ್ನಾನ ಅವನಿಗೆ ಮಂತ್ರ ಹೇಳಕ್ಕೆ ಬರೋದು, ಇನ್ನೊಬ್ಬರು ಮಂತ್ರ ಹೇಳಿದ ಹಾಕಿದ್ರು ಸಾಕು. ಇಷ್ಟೆಲ್ಲ ಆಪ್ಷನ್ ಕೊಟ್ಟಾಗಲೂ ಮಾಡದೆ ಹೋದರೆ ಆಗ ಶಾಸ್ತ್ರ ಭಯ ಆಗಿಲ್ಲ, ಇವ್ರನ್ನೇ ಬೈಕೆ. ಶಾಸ್ತ್ರ ಒಂದೇ ರೀತಿ ಹೇಳ್ಬಿಟ್ಟು ಕಟ್ಟೈತೆ. ಅಲ್ಲದೆ ಯಾವಾಗಲೂ ಕೂಡ ನಿರ್ಮಾಲ ತೀರ್ಥ ಆಗಿದ್ರೆ ಸಂಧ್ಯಾ ಪ್ರಾರ್ಥನೆ ಮಾಡದೆ ಉತ್ತಮ ಪಕ್ಷ. ಆದರೆ ನಿರ್ಮಾಲ್ಯ ಆಗೋವರೆಗೂ ಸಂಧ್ಯಾವನ ಇಲ್ಲ, ಸಂಧ್ಯಾವನ ನಿರ್ಮಾಲ್ಯ ಇಲ್ಲ, ಕೊನೆಗೆ ಏನಾಗುತ್ತೆ? ಎರಡೂ ಇಲ್ಲ ಆಗಿಬಿಡುತ್ತೆ. ಹಾಗೆ ಮಾಡಬೇಕಾಗಿಲ್ಲ. ಇನ್ನೇನು ಬೇಕಿಲ್ಲ, ಬೇಕಿಲ್ಲ, ಹಾಗೇನು ಹೇಳಿಲ್ಲ. ಹಿಂದೆ ಇಟ್ಕೋಬೇಕು ಅಂತ ಹೇಳಿಲ್ಲ, ಬೇಡ. ಯಾರೋ ದೊಡ್ಡವ್ರು ಮಾಡಿದ್ರೆ ತೊಗೊಂಡ್ಬಿಡ್ಬೋದು ಅಷ್ಟೆ. ಎಷ್ಟೋ ಜನ ಆಗುತ್ತೆ, ದೊಡ್ಡವ್ರು ಮಾಡಿರ್ತಾರೆ ಅಷ್ಟೊಂದು ತಾನೆ. ತೊಗೊಂಡ್ಬಿಟ್ರೆ ತುಂಬ ಶ್ರೇಷ್ಠ. ಆಮೇಲೆ ತಮ್ಮ ತಾವು ಮಾಡ್ಕೊಳಕ್ಕೆ ಬರುತ್ತೆ. ಬರೋದಿಲ್ಲ. ಇಲ್ಲ ಇಲ್ಲ ಇಲ್ಲ, ಹಿಂದಿಂದ ಹೇಳಿಲ್ಲ ಅದ್ರ ಹಿಂದಿನ ಸಿಟ್ಕೊಳ್ಳಿ. ನಿರ್ಮಾತಿ ಅವತ್ತೇ ಮಾಡಬೇಕು ಹೊರತು ಹಿಂದಿನ ದಿವಸದಲ್ಲ. ಆಪತ್ಕಾಲಕ್ಕೆಲ್ಲ ಬೇರೆ, ಜನರಲ್ಲಿ ನಾವೇ ಮಾಡಬೇಕು. ಅದಕ್ಕೆ ಏನು ಮಾಡ್ತಾರೆ ಗೊತ್ತಾ? ಮೊದಲೊಂದಿಷ್ಟು ಸುವಾಸನ ತೊಗೊಂಡು ಅಷ್ಟಕ್ಕೆ ಮಾತ್ರ ಮಾಡ್ಕೊಂಡು ತೊಗೊಂಡ್ಬಿಡ್ತಾರೆ ಸುಮ್ಮನೆ. ಅದು ಇದಕ್ಕೆ ಬಿಟ್ಟು ನಿರ್ಮಾಲಕ್ಕೆ ಮಾತ್ರ ಅಷ್ಟೇ, ಪೂರ್ತಿ ಎಲ್ಲ ತೆಗಲಿಕ್ಕಾಗಲ್ಲ ಅಂತೇಳಿ ಅಷ್ಟು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಮೋದು. ನಿರ್ಮಾಲ್ಯ ನಿರ್ಮಾಲ್ಯ ಎರಡು, ದೇವರಿಗೆ ಹಾಕಿದ್ದನ್ನು ತೆಗಿತೀವಲ್ಲ ಅದು ನಿರ್ಮಾಲ್ಯನೇ. ಅಭಿಷೇಕ ಅದು ನಿರ್ಮಾಲ್ಯನೇ. ತೀರ್ಥದ ಅಭಿಷೇಕ ಮಾಡಿದರೆ ನಿರ್ಮಾಲ್ಯ ತೀರ್ಥ ಅದು. ಇಪ್ಪ ತುಳಸಿ ಇತ್ಯಾದಿ ಕೂಡ ನಿರ್ಮಾಲ್ಯ. ಹಾಕಿ ತೆಗೆದಿತ್ತು, ಒಮ್ಮೆ ಹಾಕಿ ತೆಗೆದ ತಕ್ಷಣ ಏನಾಗುತ್ತದ? ನಿರ್ಮಾಲ್ಯ ಆಗುತ್ತೆ. ಮತ್ತೆ ಹಾಕ್ಲಿಕ್ಕೆ ಬರೋದಿಲ್ಲ, ಮೋದಿ ಒಂದೇ ಸರ್ತಿ ಹಾಕ್ಲಿಕ್ಕೆ ಬರೋದು. ಹಾಂ ಹಾಂ, ಯಾರಿಗೆ ಹೇಳಿ ಹೇಳಿ, ಎಲ್ಲಿ ಕೇಳಿದಾರೆ ಅಷ್ಟು, ಯಾರು ಹೇಳಿಲ್ಲ ಅದರ ಗೊತ್ತಿಲ್ಲ. ಎಲ್ಲೂ ಬಂದಿಲ್ಲ, ಎಲ್ಲಿ ಹೇಳಿಲ್ಲ, ಯಾತ್ರದಲ್ಲಿ ವಿಧಿ ಆಗಿಲ್ಲ, ಗೊತ್ತಾಯ್ತಾ? ನಿರ್ಮಾಲ್ಯ ಆಗಿದ್ರೆ ತಗೊಳ್ಳಿ, ಅದಿದೆ. ನಿರ್ಮಾಲ್ಯ ರೆಡಿ ಇದ್ರೆ ತೊಗೊಂಡ್ಬಿಡಿ, ಅಥವಾ ನೀವೇ ತಕ್ಷಣ ಮಾಡ್ಕೊಳ್ಳಿ. ಸುವಾಸನೆ ಮಾಡ್ಕೊಳ್ಳೋದು ಪದ್ಧತಿ ಇದೆ, ಮತ್ತೆ ಅದಕ್ಕೆ ಗೋಪಿಚಂದ್ರ ಅದರಲ್ಲೇ ತೆಗೆಯೋದು, ಅದೊಂದು ಪದ್ಧತಿನೇ ಇದೆ. ಆದರೆ ಗೋಪಿಚಂದ್ರಕ್ಕನ್ನ ಸ್ಟ್ರಿಕ್ಟ ಫಾಲೋ ಮಾಡಬೇಕಾಗಿಲ್ಲ, ಯಾಕಂದ್ರೆ ಗೋಪಿಚಂದ್ರ ಇಟ್ ಸೆಲ್ಫ್ ನಿರ್ಮಾಲ್ಯ. ಅದು ಆದ ತಕ್ಷಣ ನಿರ್ಮಾಲ್ಯದೇ ಬರೋದ್ರಿಂದ ಅದು ದೋಷ ಅಲ್ಲ. ಇದನ್ನು ಮಾತ್ರ ಸಾಧ್ಯವಾಗಿ ಮಾಡ್ಕೊಡೋದು ಉತ್ತಮ ಪಕ್ಷ ಅಷ್ಟೇ. ಮತ್ತು ಯಾವಾಗಲೂ ಕೂಡ ನಿರ್ಮಾಲ್ಯ ತಗೊಂಡು ಕೆಲವು ಪದಗಳಿಗೆ ಏನು ಅರ್ಥ ಇರುತ್ತೆ ಅಂದರೆ, ಯಾವಾಗ ಆಗ್ತದೆ ಅದು ತೊಗೋಬೇಕು ಅಂತ ಅಷ್ಟೇ ಅರ್ಥನೇ ಹೊರತು, ಮೊದಲೇ ತೊಗೋಬೇಕು ಆಮೇಲೆ ತೊಗೋ ಕೆಲವು ವಿಧಿಗಳಲ್ಲ, ಗೊತ್ತಾಯ್ತಾ? ಕೆಲವೆಲ್ಲ ನೋಡಿ ಉಲ್ಟಾಪಲ್ಟ ಆಗಿಬಿಡುತ್ತೆ. ಗಂಡನಿಗಿಂತ ಮುಂಚೆ ಹೆಂಡತಿ ಹೇಳಬೇಕು, ಸರಿ ಹೋಯ್ತು. ಗಂಡನಿಗಿಂತ ಮುಂಚೆ ಹೆಂಡತಿ ಊಟ ಮಾಡಬೇಕು, ಉಪಜೀತಿ ಆಗೋದಿಲ್ಲ. ಆಗ ಅದೇನೇ ಅಪ್ಲೈ ಮಾಡ್ಕೊಬಿಟ್ರೆ ಉಲ್ಟಾಪಲ್ಟ ಆಗಿಬಿಡುತ್ತೆ ಆಮೇಲೆ. ಆಮೇಲೆ ದೇವರಿಗೆ ಸ್ನಾನ ಅಭಿಷೇಕ ಮಾಡಿಸ್ಬೇಕು, ಭಾರಿ ಮುಖ್ಯ. ದೇವರಿಗೆ ನೈವೇದ್ಯ ಮಾಡಿನೇ ಊಟ ಮಾಡಬೇಕು, ಹೌದಲ್ಲ? ದೇವರಿಗೆ ಅಭಿಷೇಕ ಅಂದರೆ ನಾವು ಸ್ನಾನಕ್ಕೆ ಕಳಬೇಕು, ಎಷ್ಟು ಪ್ರಾಬ್ಲಮ್ ಆಯ್ತು. ಈಗ ಕೆಲವೆಲ್ಲ ಕುಯುಕ್ತಿಗಳು, ಕೆಲವು ಉಲ್ಟಾಪಲ್ಟ ಆಗಿರುತ್ತೆ, ಕೆಲವು ಹೀಗಾಗುತ್ತೆ. ಆದ್ದರಿಂದ ನಾವು ಮೆಕ್ಯಾನಿಕಲಿ ಮಾಡಿದ್ರೆ ಹಾಗಾಗಿಬಿಡಿ. ಎಷ್ಟು ಜನ ಹಾಗಿದ್ದಾರೆ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯೇ ಇದೆ. ಮುಕುಂದಲ್ಲಿ ಭಕ್ತಿ ಮಾಡಿ, ಗುರುಭಕ್ತಿ ಮಾಡಿದ್ಮೇಲೆ ಮುಕುಂದ ಭಕ್ತಿ. ಅದು ಸರಿಯಾಗಿರೋ ವಾಕ್ಯ, ಸಂಶಯನೇ ಇಲ್ಲ. ಬಟ್ ಏನು ಅಪ್ಲೈ ಮಾಡ್ಕೋತಾರೆ ಗೊತ್ತಾ? ಅದು ಮೊದಲು ವಾಯುದೇವ್ರ ತೀರ್ಥದ್ರು, ಆಮೇಲೆ ದೇವ್ರ ತೀರ್ಥ ತೊಗೋಬೇಕು. ಈ ರೀತಿ ಅದಕ್ಕೆ ಎಲ್ಲಿದೆ ನಿಮಗೆ? ಆಗ ದೊಡ್ಡವ್ರ ಚಾದ ಈ ಕಾರದಾಗ ಹೊರಟೋಯ್ತಾಗ ತಡೀತಾ. ಎಲ್ಲ ವಾಯುದೇವರಿಗೆ ಬಂದು ವಾಯುದೇವ್ರ ನೈವೇದ್ಯ ಮಾಡಿ, ಆಮೇಲೆ ದೇವ್ರ ನೈವೇದ್ಯ ಮಾಡಬೇಕು. ಯಾತಕ್ಕೆ? ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ ಅಂತ ಕತೆ ಮುಗಿತಾನೆ. ವಾಯುದೇವರು ಹೇಳ್ತಾರೆ, ಏನು ಅರ್ಥ ಮಾಡ್ಕೊಂಡಿಯಪ್ಪ ಅಂತ ಹೇಳ್ತಾರೆ. ಕೆಲವರು ಇಲ್ಲಿ ಇದು ತುಂಬ ತಪ್ಪು. ಕೆಲವನ್ನ ಇದು ತಮಾಷೆ ಅಂದರೆ ದೊಡ್ಡವ್ರಿಗೆ ಕೊಟ್ಟು ತಾನು ತಗೋಬೇಕು. ಇವರು ಔಷಧಿ ಬಂತು, ದೊಡ್ಡವ್ರಿಗೆ ಕೊಟ್ಟು ತಾನು ತೊಡೆ ಮಾಡಬೇಕು. ನೀವು ತೊಗೊಳ್ಳಿ ಬರಲ್ಲ, ಆಚಾರ್ಯ ತೊಗೊಳ್ಳಿ, ಏನು ಗತಿಯನ್ನು ಅವ್ರದ್ದು? ಗುರುಗಳಿಗೆ ಬಂದು ಗುರುಗಳ ನೈವೇದ್ಯ ಮಾಡಬೇಕು. ಈಗೆಲ್ಲ ಆದರೆ ಅವೆಲ್ಲ ಸರಿಯಲ್ಲ. ಅದಕ್ಕೆ ಯಾವುದು ಯಾವ ಕಾಲಕ್ಕೆ ಅನ್ವಯಿಸುತ್ತೆ ಆ ಕಾಮನ್ ಸೆನ್ಸಿಂದ ಮಾಡಬೇಕಾದ್ರಿಂದ ನಿರ್ಮಾಲ್ಯ ತೀರ್ಥಾದಿಗಳಿಗೆ ಅದೇ ಅರ್ಥ. ನಿರ್ಮಾಲ್ಯ ತೀರ್ಥ ತೊಗೊಳ್ಳೋ ಜಾಗದಲ್ಲಿ ಮಾಡಿ ಅಲ್ಲಿ ತೊಗೊಳ್ಬೇಕು ಅಂತ ಅರ್ಥನೇ ಹೊರತು, ಮೊದಲೇ ತೊಗೊ ಕೆಲವು ನಾವೇ ಎಕ್ಸ್ಟೆಂಡ್ ಮಾಡ್ಕೊಂಡಿರೋದು ಕೆಲವೆಲ್ಲ. ರೆಡಿ ಇದ್ದರೆ ತೊಗೊಳ್ಬೇಕು, ತಪ್ಪಲ್ಲ, ಅದೇನು ತಪ್ಪಲ್ಲ. ಆದರೆ ಅದಕ್ಕೋಸ್ಕರ ಇದು ಮಾಡೋದಾಗಲಿ, ಟೀ ಮಾಡಿಬಿಟ್ಟಾಗ ಅದು ಮೀನಿಂಗ್ಲೆಸ್ ಆಗಿಬಿಡುತ್ತೆ, ಮತ್ತೆ ನೋಡೋದಕ್ಕೆ ಅಸಹ್ಯ ಅಂತ ಕಾಣುತ್ತೆ. ಉಲ್ಟಾಪಲ್ಟಾಗುತ್ತೆ. ನಾನು ಸ್ನಾನ ದೇವರಿಗೆ ಅಭಿಷೇಕ ಪೂಜೆ ಮುಗಿಸಿ ಸಮಸ್ಥಾನಕ್ಕೆ ಅಂತ ಅಂದರೆ ಏನು ಅರ್ಥ ಇದೆ ಅದು? ಕೆನಾದ್ರೆ ನೋಡಿ ಕೊಟೇಶನ್ ಬೇರೆ ಕೊಡ್ತಾರೆ. ಮುಕುಂದ ಹೊರತೆ ಕೊಟೇಶನ್ನು, ಕೊಟೇಶನ್ ಇರೋ ಸತ್ಯನೂ ಹೌದು, ಅರ್ಥ ಅಲ್ಲ. ಈಗೆಲ್ಲ ತತ್ವವಿಷಯ ಅರ್ಥ ಮಾಡಿದಾಗ ಆಗುತ್ತೆ ಅಷ್ಟೆ, ಹಾಗೆಲ್ಲ ಮಾಡಬಾರ್ದು. ಕೆಲವು ವಾಕ್ಯಗಳು ಇದ್ದು ಮಾತ್ರಕ್ಕೇನೆ ಅರ್ಥ ಮಾಡೋ ಕ್ರಮ ಒಂದಿರುತ್ತೆ. ಹೇಳಿದ್ದೇನೆ ಇಲ್ಲಿ ಇಷ್ಟಂತ ಹೇಳಿದ್ದಾರೆ ತಾನೆ, ಇಲ್ಲ ಅಂತೇಳಿ ಗೋಪಿಚಂದ್ರ. ಕೆಲವರು ಎರಡೋ ಮಾಡ್ತಾರೆ, ಇನ್ನೂ ಅದು ಮಾಡಿಬಿಟ್ಟು ತಲೆ ಕೆಟ್ಟೋಗ್ಬಿಡುತ್ತೆ. ಆ ರೀತಿ ಇರ್ತದೆ, ಗೊತ್ತಾಯ್ತಾ? ಯಾವ ಶಾಸ್ತ್ರದಲ್ಲಿ ಹೇಳದಿದ್ದನ್ನು ಮಾಡ್ತಾರೆ. ವಾಕ್ಯಗಳೇನಿದೆ ಅದನ್ನು ಫಾಲೋ ಮಾಡಬೇಕು. ಅದಕ್ಕೆ ನೀನು ಗೋಪಿಚಂದ್ರ ಇಟ್ ಸೆಲ್ಫ್ ನಿರ್ಮಾಲ್ಯ. ಇದನ್ನು ವಿಷ್ಣು ವಿಚಕ್ರಮೇ ನಿರ್ಮಾಲ್ಯ ಆಯ್ತು. ಅದು ಈಗಾಗಲೇ ಅಷ್ಟು ಮಂತ್ರನೂ ಹೇಳಬೇಕು, ಗೋಪಿಚಂದ್ರ ನಿರ್ಮಾಲ್ಯ ಆಗಿದೆ, ಅನುಸಂಧಾನ ಆಯ್ತು ಬಿಟ್ಟರೆ ಮೋದೋಯ್ತು. ಅಲ್ಲಿಗೆ ನೈವೇದ್ಯ ಮಾಡಿದ್ದೆ ತಿನ್ನಬೇಕು, ಹಸಿವೆ ಬಾಳೆಹಣ್ಣು ತಿನ್ನಬೇಕಾಗಿದೆ. ಶುರು ಮಾಡಿದ್ರೆ ಮತ್ತೆ ಇಟ್ಕೊಂಡು ಮಂಟಪಾಗಿ ಪೂಜೆ ಮಾಡಿ ನೈವೇದ್ಯ ಮಾಡ್ತೀರ ಗತಿಯಾಗಬೇಕು. ಆ ನೈವೇದ್ಯ ಮಾಡಿರ್ತಾನೆ, ಬಂದು ಮಾಡಿಬಿಟ್ಟಿರ್ತಾನೆ. ಅದೇ ತಿಷ್ಟತಿ ಎತ್ತಿ ಇಂತಿದ್ದು ಕಲ್ಪಿತಂಚ ಆಗಿರೋ ಒಂದು ಜನರಲ್ ಆಗಿ ಇವತ್ತು ಏನೇನು ಇದೆ ಅದಿಷ್ಟು ನೈವೇದ್ಯ, ಒಂದು ಜನರಲ್ ನೈವೇದ್ಯ ಆಗೋಗ್ಬಿಟ್ಟಿರುತ್ತೆ. ಇವತ್ತು ಏನೇನಿದೆ ಮನುಷ್ಯರು ಎಷ್ಟರ ಬಟ್ಟೆ ಗೊತ್ತ, ಮನೆಯಲ್ಲಿ ಯಾರ್ಯಾರು ಏನೇನು ತಿಂತಾರೆ ನಿಷಿದ್ಧವಲ್ಲದ್ದೆಲ್ಲ ಈಗಲೇ ಕೃಷ್ಣಾರ್ಪಣ ಬ್ರಾಡೆಸ್ಟ್ ನೈವೇದ್ಯ ಒಂದಾಯ್ತು. ಈಗ ಮತ್ತು ವಿಶೇಷ ನೈವೇದ್ಯ ಉಳಿಸಲಿಕ್ಕಾಗ ಮನಸ್ಸಲ್ಲಿ ಅಂದ್ಕೊಂಡು ಕಷ್ಟ ಮುಗಿದೋಯ್ದಷ್ಟೇ. ಅವಾಗ ಮಾಡಿದ್ರೆ ಸಾಧ್ಯ ಇದ್ದರೆ ಮಾಡಿ, ಆದರೆ ಅದು ಮುನ್ಸರ್ತಿ ಆಗಿರೋದ್ರಿಂದ ಮನಸ್ಸಲ್ಲಿ ನೈವೇದ್ಯ ತಗೊಳ್ಳೋದೇ ನೈವೇದ್ಯ ಇಲ್ಲ. ಇನ್ನೂ ಅನುಸಂಧಾನ ಆಗಿರಬೇಕು ಅಂದರೆ ದೇವರಿಗೆ ಸಮರ್ಪಣೆ ತಗೊಳ್ಳೋ ಚಾನ್ಸೇ ಇಲ್ಲ. ಈಶಾವಾಸ್ಯ ವಿಧಮ್ ಸರ್ವಮ್, ಆದ್ದರಿಂದ ನಾವು ಮಾಡಲಿ ಬಿಡಲಿ ಏನಾಗಿರುತ್ತದೆ, ನೈವೇದ್ಯ ಆಗಿರುತ್ತೆ. ಮಾಡಲೇ ಬಿಡಲಿ ನೈವೇದ್ಯ ಅಂಡರ್ಸ್ಟುಡ್ ಹಿಡಿತಾ. ಯಾರೋ ಚೆಕ್ ಕೊಡ್ತಾರೆ, ಅದು ವೈಟ್ ಕ್ಯಾಶ್ ಅಂತ ಕೇಳಾಗಿಲ್ಲ. ಅದಕ್ಕೆ ಚೆಕ್ ಏನದು, ಈ ಶಾಕ್ ಟ್ಯಾಕ್ಸ್ ಕೊಟ್ಟಿದ್ಯಾ, ನಾನು ರಿಟರ್ನ್ಸ್ ಎಲ್ಲ ತೋರಿಸು, ಫಾರ್ ಸಿಕ್ಸ್ಟೀನ್ ಫಾರ್ಮ್ ಅದೆಲ್ಲ ತೋರಿಸಿ ಕೇಳೋದಿಲ್ಲ. ಯಾಕೆ ಅಂಡರ್ಸ್ಟುಡ್ ಬ್ಲ್ಯಾಕ್ ಕ್ಯಾಶ್ ಆದಾಗ ಏನು ಮಾಡ್ಬೋದು ಕೇಳ್ಬೋದು, ಬಟ್ ಅನ್ಕನ್ಸಲ್ಡ್. ಯಾಕೆಂದರೆ ಯಾತಕ್ಕಂದ್ರೆ ಅದು ನಿಮಗೆ ಅವನಿಗೆ ಗೊತ್ತಿಲ್ಲ ಇವ್ರಿಗೂ ಗೊತ್ತಿಲ್ಲ, ಅದು ಅರ್ಥ ಆಯ್ತಾ. ಅದು ಲಿಮಿಟ್ ಇದೆ, ಮತ್ತು ಅದರಲ್ಲೂ ಕೂಡ ಕೆಲವು ಹೊಲ್ಸು ಕಡಿಮೆ ಅವೆಲ್ಲ ಅನೇಕ ಇದಿದೆ. ಅದಕ್ಕೆಲ್ಲ ಏನು ಬೇಕು, ಅದಕ್ಕೆಲ್ಲ ಕಾಮನ್ ಸೆನ್ಸ್ ಬೇಕು, ಇದು ಬೇಕು. ಎಲ್ಲ ಕಡೆ ಮಾಡೋಕ್ಕೆ ಹೋದಾಗ ಏನಿದೆ, ತೊಗೊಳಕ್ಕೆ ಟ್ಯಾಕ್ಸ್ ಕೊಟ್ಟಿದ್ರೆ ಅದಕ್ಕೆ ಕೇಳಿದ್ರೆ ಗತಿ ಏನಾಗಬೇಕು ಅವನು, ಅವ್ನು ಟ್ಯಾಕ್ಸ್ ಬರೋದೇ ಇಲ್ಲ ಕೆಲವರಿಗೆ, ಎಲ್ಲರೂ ಕೇಳೋಕ್ಕಾಗತ್ತಾ, ಅರ್ಥ ಇಲ್ಲ. ಮತ್ತು ವಿ ಆರ್ ನಾಟ್ ಕಾಂಪಿಟೆಂಟ್ ಆಲ್ಸೋ, ಎಲ್ಲರಿಗೆ ಎಲ್ಲ ಕೇಳೋ ಹಕ್ಕಿಲ್ಲ. ಅದೆಲ್ಲ ಕೇಳಬಾರ್ದು, ನಿನಗೆ ಯಾಕೆ ತಲೆ ಇರ್ತೀನಿ, ಟ್ಯಾಕ್ಸ್ ಬಗ್ಗೆ ಇವ್ನು ಮಾತಾಡೋಂಗಿಲ್ಲ, ಅವ್ನ ಬಗ್ಗೆ ಇದು ಮಾತಾಡೋಂಗಿಲ್ಲ. ರಿಜಿಸ್ಟ್ರೇಷನ್ ಆಫೀಸಿಗೆ ಹೋಗ್ತೀರಿ, ರಿಜಿಸ್ಟ್ರೇಷನ್ ವ್ಯಾಲ್ಯೂಷನ್ ಉಳಿದೆಲ್ಲ ನೋಡೋದಿಲ್ಲ, ಅಥವಾ ಟ್ಯಾಕ್ಸ್ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅದು ನೀವು ಅಲ್ಲಿ ನೋಡ್ಕೊಳ್ಳಿ ಅಷ್ಟೇ, ನೀವು ಹತ್ತು ವಾರ ರಿಜಿಸ್ಟರ್ ಮಾಡ್ತಾನೆ ಬೇಕಾದ್ರೆ. ಆದರೆ ಅದು ಬಿಡದೆ ನಿಮ್ಮ ಜವಾಬ್ದಾರಿ ಇರೋದು ಅಲ್ಲಿ, ಅದು ಅವನಿಗೆ ಸಂಬಂಧಪಟ್ಟಿದ್ದಲ್ಲ, ಅದು ಹೇಳಿಲ್ಲ ಅಂತ ಅವ್ನು ಕೇಳಬಾರ್ದು. ಯಾಕೆ ಅವ್ರ ವಿಷಯನೇ ಅಲ್ಲ ಅದು, ಅದೇ ರೀತಿ ಇವ್ರನ್ನ ಕೇಳಬಾರ್ದು. ಅದು ಯಾವ ರೀತಿ ಮಾಡೇ ನಿರ್ವಹಣೆ ಮಾಡೋಕ್ಕೆ ಆಗ್ತಾ ಇಲ್ಲ, ಎಲ್ಲರೂ ಕೇಳ್ತಾ ಕೂತ್ಕೊಂಡ್ಬಿಟ್ಟು ಏನಾಗ್ತಿತ್ತಾಗ, ಯಾವಾಗ ಮುಂದಕ್ಕೆ ಹೋಗ್ತಿರಲ್ಲ, ಹಾಗಾಗ್ಬಿಡ್ತೀವಿ. ಏನ ಹೌದು 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 ಹೌದು. ಸಾಮಾನ್ಯವಾಗಿ ಹೇಳ್ಕೊಳ್ಳೋದು ಒಳ್ಳೆಯದು, ದೇವ್ರು ಬೇಕಾದ್ರೆ ಅದು ಸಾಮಾನ್ಯ ಮಂತ್ರ, ಎಲ್ಲದಕ್ಕೂ ಮೂಲ ಮಂತ್ರ ಅಂತ. ಅಷ್ಟು ಮಾಡಿಬಿಟ್ರೆ ಶಾರ್ಟೆಸ್ಟ್ ಆಗಿ ದೇವ್ರ ಸ್ಮರಣೆ ಮಾಡಿದಾಗ ಅದು ಮೋಸ್ಟ್ ಅಥೆಂಟಿಕ್ ಕೂಡ ಹೌದು. ಅದು ಅದು ಹೇಳಿದ್ದೇನು, ಎಲ್ಲ ಮಂತ್ರಗಳು ಸೂರ್ಯೋದಯಕ್ಕಿಂತ ಮುಂಚೆ ಆದರೆ ನಿಂತ್ಕೊಂಡು ಅಂತ ಹೇಳಿದ್ರಿಂದ ಯಾಸ್ ಫಾರ್ ಯಾಸ್ ಮಾಡಲೇಬೇಕಂತ. ಗಾಯತ್ರಿ ಅಂತೂ ಮಾಡಲೇಬೇಕು, ಸ್ಪೆಸಿಫಿಕ್ ಗಾಯತ್ರಿ ಪ್ರಕಾರ ಹೇಳಿರೋದ್ರಿಂದ ಸೂರ್ಯೋದಯಕ್ಕಿಂತ ಮುಂಚೆ ಆದರೆ ಕಂಪಲ್ಸರಿ. ನೀವೇನು ಕೇಳ್ತೀರಾಗ, ಎರಡೇ ಕಾಸು ಉಪವಾಸ ಮಾಡಿರ್ತಾನೆ, ಸಾಧನೆ ದ್ವಾದಶಿ ಇರುತ್ತೆ, ಅವಾಗ ನಿಂತ್ಕೊಳ್ಳೋಕ್ಕೆ ಬರೋದು, ಸುಸ್ತೊಳಗೆ ಬಿಟ್ಟಿರ್ತಾರೆ, ಅವಾಗ ಏನು ಮಾಡಬೇಕು? ಆದ್ದರಿಂದ ಸದ್ಯ ಅಂದರೆ ಕೆಲಸ ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ಆದ್ದರಿಂದ ಗಾಯತ್ರಿ ಪರೇ ಕೆಲಸ ಅಲ್ಲ. ಅದು ಯಾವ್ದು ದೊಡ್ಡದಾಯ್ತು, ಜಪ ದೊಡ್ಡದಾಯ್ತು, ನಿಂತ್ಕೊಳ್ಳೋ ದೊಡ್ಡದಾಯ್ತ, ನಿಂತ್ಕೊಳ್ಳೋ ದೊಡ್ಡದಾಗ್ಬಿಡುತ್ತೆ. ಆ್ಯಕ್ಚುಲಿ ಜಪ ದೊಡ್ಡದಾದ್ದರಿಂದ ಜಪ ಮಾಡೋದು ಇಂಪಾರ್ಟೆಂಟ್. ಆದಷ್ಟು ಕೂಡ ಯಾವುದೇ ಶಾಸ್ತ್ರದ ನಿಯಮನ ಯಥಾಶಕ್ತಿ ಅನ್ನೋ ಪದ ಇದ್ದೇ ಇದೆ, ಯಥಾಶಕ್ತಿ ಯಥಾಜ್ಞಪ್ತಿ ಯಥಾ ವೈಭವಂ ಕರಿಷ್ಯ, ವೆರಿ ಇಂಪಾರ್ಟೆಂಟ್. ಅದು ಅನುಸಂಧಾನ ಇದ್ದರೆ ಸಮಸ್ಯೆನೇ ಬರೋದಿಲ್ಲ ಯದಪಿ. ಇದಕ್ಕೆ ಅದು ಎಕ್ಸೆಪ್ಷನ್, ಅದೇ ಹೇಳಿದ್ದು ಎಕ್ಸೆಪ್ಷನ್ ಅಂತ. ಯಾವುದನ್ನು ಹೇಳಿರ್ತಾರೆ ಅದು ಎಕ್ಸೆಪ್ಷನ್, ಅದೇ ಹೇಳಿಲ್ಲ ದೇವರಿಗೆ ಕೊಟ್ಟೆ ನಾವು ತಗೋಬೇಕು, ಸ್ನಾನ ಮಾತ್ರ ನಾವು ಮಾಡೇ ದೇವರಿಗೆ ಮಾಡಬೇಕು, ಎಕ್ಸೆಪ್ಷನ್ ಅಂತ. ಅರ್ಥ ಆಯ್ತಾ? ಆ ದೃಷ್ಟಿಯಲ್ಲಿ ಇಲ್ಲ. ಇನ್ನೂ ನಮ್ಮ ಎಂಥ ಬುದ್ಧಿವಂತರಿದ್ದಾರೆ ಗೊತ್ತಾ, ತಲೆ ಕೆಡಿಸೋದಕ್ಕೆ ವೈಷ್ಣವ್ಯ ಮಾಡದೆ ತಿನ್ನಬಾರ್ದು. ಮಹಾ ಪಂಚ ಮಹಾಪಾತಕ ಇರ್ತದೆ, ದೇವರ ನೈವೇದ್ಯ ಮಾಡ್ತಿರಲ್ಲ ತಪ್ಪಲ್ವ, ಹಾಗಿದ್ರೆ ದೇವ್ರ ಪಂಚ ಮಹಾಪಾತಕ ತಿನ್ನಬೇಕಾಗ್ತದೆ. ಅದರಿಂದ ಮೊದಲೇನು ಮಾಡಬೇಕು, ವೈಷ್ಣವ್ಯ ಮಾಡಬೇಕು. ಅರ್ಥ ಆಯ್ತಾ? ಆಮೇಲೆ ವೈಷ್ಣವ್ಯ ಮಾಡಿ ನೈವೇದ್ಯ ಮಾಡೋಕ್ಕೆ ಬರಲ್ಲ, ಅದು ಪದ್ಧತಿ. ಈ ತಲೆ ಕೆಟ್ಟ ಬಿಟ್ಟೇ ಬಿಡ್ತಾರೆ ತುಂಬ ಜನ ತಲೆಯಲ್ಲಿ, ಒಂದನೇ ಎಕ್ಚುಲಿ ಮೇಲೆ ಪ್ರಶ್ನೆ ಹಾಕ್ತಾರೆ ಎಷ್ಟು ಆಭಾಸ ಇದೆ, ಉತ್ತರ ಅಲ್ಲಿರುತ್ತೆ ಗೊತ್ತಿಲ್ಲ ಅವರಿಗೆ. ವೈಷ್ಣವದ ಪಾಪ ಯಾರಿಗೆ ಅಂದರೆ, ಪಾಪ ಬಂದವರು ವೈಷ್ಣವ ಮಾಡಿ ಪರಿಹಾರ ಮಾಡ್ಕೋಬೇಕು. ಅರ್ಥ ಆಯ್ತಾ? ಈಗ ನಾವು ಅಡುಗೆ ಮಾಡಿರೋದೆಲ್ಲ ನಾವು ಅಂದಮೇಲೆ ಪಾಪ ಯಾರಿಗೆ? ನಮಗೆ. ಯಾರಿಗೆ ಅಪ್ಲಿಕಬಲ್ ಅಲ್ಲ ಅದು? ದೇವರಿಗೆ ಅಲ್ಲ ಅದು. ಅರ್ಥ ಆಯ್ತಾ? ನಾವು ತಿನ್ನಾಗಿಲ್ಲ ನೈವೇದ್ಯ, ನಾವು ತಿನ್ನ ದೇವ್ರ ನೈವೇದ್ಯ ಮಾಡಾಗಿಲ್ಲ ಅಲ್ಲ ಅದು. ಯಾರಿಗೆ ಏನೇನು ಅಪ್ಲೈ ಮಾಡ್ಕೊಬಿಟ್ರೆ ಅಲ್ಲಿರೋದನ್ನೇ ಹಿಂದೂ ಮುಂದೆ ಮಾಡಿಕೊಂಡ ತಪ್ಪಾಗಿಬಿಡತ್ತ. ಅದು ಪಾಪ ಏನಪ್ಪ, ದೇವ್ರು ಅಡುಗೆ ಮಾಡಿಕೊಟ್ಟಿದ್ದಾರೆ ನಿನಗೆ, ದೇವರಿಂದೆಲ್ಲ ಮಾಡಿದ್ದಾನ, ದೇವ್ರಿಗೆ ಪಾಪ ಇದೆಯಾ? ಹೋಗಲಿ, ಇಲ್ಲ ಇಲ್ಲ. ಹಾಗೆ ದೇವ್ರಿಗೆ ಪಾಪ ಎಲ್ಲರಿಂದ ಪರಮಾವಧಿ ಪಾಪ ದೇವ್ರಿಗೆ ಬರಬೇಕಾಗಿತ್ತು. ಯಾತಕ್ಕೆ ಎಲ್ಲರೂ ಕೊಂದಾಗ್ತಾರೆ, ಅದು ಸಮಸ್ಯೆ ಇರೋದು. ಪ್ರಳಯ ಕಾಲದೊಳಗೆ ಎಲ್ಲ ಬ್ರಾಹ್ಮಣರು ಕೊಡೋದು ದೇವರೇ, ಬರೀ ಬ್ರಹ್ಮದೇವರು ನುಗ್ಗಾಕ್ಬಿಡ್ತಾರೆ ಪರಮಾತ್ಮ ಅಂದರೆ. ಆ ರೀತಿ ಲೆಕ್ಕ ಹಾಕಿದ್ರೆ ಏನು ಬರುತ್ತಾಗ? ಸಾಧ್ಯ ಇಲ್ಲ. ಅದು ಕುತರ್ಕ ಅಂತ ಕರೀತಾರೆ, ಬೇಸ್ಲೆಸ್ ಆಗಿರೋದು, ಶಾಸ್ತ್ರಕ್ಕೆ ವಿರುದ್ಧವಾದ ತರ್ಕಗಳೆಲ್ಲ ಕುತರ್ಕಗಳು. ಅಂಥ ಕುತರ್ಕಗಳನ್ನು ಮುಂದಿಟ್ಟಾಗ ಪ್ರಮೇಯಗಳಲ್ಲಿ ಕೆಟ್ಟ ಹೋಗ್ಬಿಡುತ್ತೆ. ಅದಕ್ಕೆ ತರ್ಕ ಅಂಬ ತರ್ಕ ಅಪ್ರತಿಷ್ಠಾನ. ತರ್ಕವನ್ನು ಯಾವಾಗಲೂ ಕೂಡ ಒಂದು ಬೇಸಿಸ್ ಮೇಲೆ ಮಾಡಬೇಕೇ ಹೊರತು ಬೇಸ್ಲೆಸ್ ತರ್ಕ ಅಂದರೆ ಅದು ರಿಸಲ್ಟ್ಸ್ ಇನ್ ವೆರಿ ಬ್ಯಾಡ್ ರೀತಿ ಇದು ಡಿಸಿಷನ್. ತದಪಿ ಮುಕ್ತಿ ಪರ್ಯಂತ ಉಪಾಸನಸ್ಯ ಕಾರ್ಯತ್ತೋಕ್ತಿ ಪರಂ, ಎಲ್ಲಿವರೆ ಮಾಡಬೇಕು ಮುಂದಿನ ಪ್ರಶ್ನೆಗೆ, ಎಲ್ಲಿವರೆ ಮಾಡಬೇಕು? ಭಗವದ್ಗೀತೆಯಲ್ಲಿ ಬಂದಿದೆ, ನೆನಪಿದೆಯಾ ಎಲ್ಲಿವರೆಗೆ ಅಂತೇಳಿ? ಎಲ್ಲಿವರೆ ಬಂದಿದೆ? ಹಾಂ, ಏನಂತ ಹೇಳಿದ್ರಲ್ಲಿ ತತ ಪ್ರಾಪ್ನ ನಿರ್ವೇದಂ ಪ್ರಾಪ್ನ ಶ್ರುತಶ್ಯತೆ ಅಂತ ಹೇಳಿಬಿಟ್ಟು ಶ್ರುತ ಹೇಳಬೇಕಾದ್ರೆ ಅಲ್ಲ ಯಾವತ್ತಾಶ್ಚಾತ್ಯ ನಿಶ್ಚಲ ಎಲ್ಲಿವರೆಗೂ ಸಾಧನೆ ಮಾಡಬೇಕು ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಎಲ್ಲಿವರೆಗೂ ನಾವು ಧ್ಯಾನಾದಿಗಳನ್ನು ಮಾಡಬೇಕು ಅಂತ ಕೇಳಿದರೆ ಶ್ರುತಿ ವಿಪ್ರತಿಪನ್ನಾತೆ ಯಥಾಸ್ತಾಶ್ಚಾತ್ಯ ನಿಶ್ಚಲ ಸಮಾಧೋ ವಚನ ಬುದ್ಧಿ ತದಾ ಯೋಗ ಮವಾಪ್ಸಿಸಿ ಅಪ್ರೋಕ್ಷ ಜ್ಞಾನ ಆಗೋವರೆಗೂ ಮಾಡಬೇಕು. ಆಮೇಲೆ ಭಕ್ತಿ ಹ್ಯಾ ಕಂಟಿನ್ಯೂ ಮಾಡಬೇಕು ಅಂದರೆ ಆಪ್ರಾಯಣ ಸೂತ್ರ ಆಪ್ರಾಯಣ ಅಂದರೆ ಟಿಲ್ ಯುವರ್ ಡೆತ್ ಅಂತ ಅರ್ಥ. ಸಂತತಂ ಚಿಂತ ಏನಂತಂ ಅಂತಕಾಲೇ ವಿಶೇಷತಃ ಬ್ರಹ್ಮಸೂತ್ರದ ಅರ್ಥ ಅದು. ಆಪ್ರಾಯಣ ಪ್ರಯಾಣ ಮಾಡಿದರು ಪ್ರಯಾಣ ಮಾಡಿದರು ಅಂತ ಪದ ಇದೆ. ಸಾಮಾನ್ಯ ದೊಡ್ಡವ್ರನ್ನ ಹೇಳಬೇಕಾದ್ರೆ ಪ್ರಯಾಣ ಮಾಡಿದರು ಅಂದರೆ ಡೆಡ್ ಅಂತ ಅರ್ಥ. ಅನೇಕ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಡೆಡ್ ಬೇರೆ, ಎಕ್ಸ್ಪೈರ್ಡ್ ಬೇರೆ, ವೈಕುಂಠ ಸ್ವರ್ಗಸ್ಥರ ಆದರೆ ಅನೇಕ ಮೆಥಡ್ ಇದೆ. ಪ್ರಯಾಣ ಅಂತ ಆಪ್ರಾಯಣ ಅಂತಂದರೆ ಪ್ರಯಾಣ ಮಾಡೋವರೆಗೂ. ಪ್ರಯಾಣ ಮಾಡೋ ಪದ ಎಲ್ಲಿ ಬಂದಿದೆ ನೋಡಿ, ನೆನಪಿದೆಯಾ? ಪ್ರಯಾಣ ಕಾಲೇ ಮನಸಾಚಾರೇನ ಭಕ್ತಾಯುಕ್ತೋ ಬುದ್ಧಿಬಲೇನ ಚೈವ ಭಗವದ್ಗೀತೆ. ಪ್ರಯಾಣ ಕಾಲೇ ಯಾನ ಪ್ರಯಾಣ, ಪ್ರಯಾಣ ಅಂದರೆ ದೇಹ ಬಿಟ್ಟು ಹೊರಗೋಗೋದು ಅಂತ, ದೇಹ ಉತ್ಕ್ರಮಣ. ಆ ಕಾಲದವರೆಗೂ ಮಾಡಬೇಕು ಉಪಾಸನೆ, ಅಲ್ಲಿವರೆಗೂ ಮಾಡಬೇಕು. ಎಲ್ಲಿವರೆಗೂ ಬರೀಬೇಕು, ಎಲ್ಲಿವರೆಗೂ ಓದಬೇಕು? ಪರೀಕ್ಷೆ ಆಗೋವರೆಗೂ ಓದಬೇಕಷ್ಟೇ. ಪರೀಕ್ಷೆ ಬಂದವರು ಓದೋದು ಮುಂದೆ ಹಾಕಬೇಕು ಅಷ್ಟೇ ಹೊರತು, ಇಷ್ಟಿಸ್ ಓದಿದ್ದೆ ಇನ್ಮೇಲೆ ಓದೋದಿಲ್ಲ, ಮುಂದಕ್ಕೆ ಹಾಕ್ಬಿಟ್ಟು ಅನ್ನೇ ಸರಿ ಎತ್ತು ಮಾಡೋಗಿಲ್ಲ. ಅಡ್ವಾಂಟೇಜ್ ತಗೋಬೇಕೆ ಹೊರತು ಅವ್ರದ್ದು ಏನು ಮಾಡಿಕೊಡೋದು, ಏನು ಮಾಡಿಕೊಡೋದು? ಇನ್ನು ನಾನು ಬರೀ ಇನ್ನು ಓದಿಬಿಟ್ಟೇನೆ, ಇನ್ನು ಓದೋಲ್ಲ, ಮುಗಿದೋಯ್ತು ಅಂಥೇಳಿ ಮಾಡೋದಿಲ್ಲ. ಎಷ್ಟು ನಮಗೆ ಪರೀಕ್ಷೆಗಿಂತ ಮುಂಚೆ ಓದಕ್ಕೆ ಮ್ಯಾಕ್ಸಿಮಮ್ ಅವಕಾಶ ಇರೋದ್ರಿಂದ ಕೋಳು ಹೋಗದ ಮುನ್ನ ಕೋಟೆ ರಕ್ಷಿಸಬೇಕು, ಇದರ ಅರ್ಥನೇ ಬ್ರಹ್ಮಸೂತ್ರದ ಅರ್ಥ. ಕೋಳು ಹೋಗದ ಮುನ್ನ ಅಂದ್ರೇನು? ದೇಹ ಬಿಟ್ಟು ಹೋಗೋದಕ್ಕಿಂತ ಮುಂಚಿತವಾಗಿ ಏನು ಮಾಡಬೇಕು? ನಾವು ದೇವರನ್ನು ಸ್ಮರಣೆ ಉಪಾಸನೆ ಮಾಡಲೇಬೇಕು ಅಂತ ಅರ್ಥ. ಕಾರ್ಯ ಇನ್ನೂ ಪೇಪರ್ ಹ್ಯಾಂಡ್ ಓವರ್ ಮಾಡಿಲ್ಲ ಅಂದರೆ ಬರೆಯೋ ಚಾನ್ಸ್ ನಿಮಗಿದೆ ಇನ್ನೂ ಕೂಡ, ಗೊತ್ತಾಯ್ತಾ? ಕೊಡಬೇಕಾದ್ರೂ ಕೂಡ ಬರ್ಕೊಡ್ಬೋದು. ಆದ್ರೆ ಒಂದು ಸರ್ತಿ ಹ್ಯಾಂಡ್ ಓವರ್ ಮಾಡಿ ಮುಗಿದು, ಅಲ್ಲಿಗೆ ಏನು ಮಾಡೋಕ್ಕೆ ಬರೋದೆ. ಅಲ್ಲಿ ನೆನಪತ್ತಿರ್ತೇನೆ, ಅವನು ಕೊಡೋ ಹಕ್ಕು ಅವನಿಗೂ ಇಲ್ಲ, ತಗೊಳೋಕೆ ಅವನಿಗೂ ಇಲ್ಲ. ಅಲ್ಲಿವರೆಗೂ ಸ್ಕೋಪ್ ಇದೆ. ಅವ್ರಿಗೆ ತಪ್ಪು ಬರೆದಿದ್ರೆ ಏನು ಮಾಡೋ ಚಾನ್ಸ್ ಇದೆ? ಎಷ್ಟೊತ್ತಿದ್ರೆ ಆಗ ಜ್ಞಾಪಕ ಇದ್ದಾರೆ ಇದು ಕರೆಕ್ಟ್ ಆನ್ಸರ್ ಅಲ್ಲ ಅಂತೇಳಿ, ತಕ್ಷಣ ತಗಟಕ ತೆಗೆದಾಕ್ರೆ ಕರೆಕ್ಟ್ ಬರೆದು ಬಿಟ್ಟ ಕೌಂಟ್ ಆಗುತ್ತದೆ, ಏನು ಪ್ರಾಬ್ಲಮ್ ಇಲ್ಲ. ಯಾವ ಬರೆದಿದ್ದ ಹ್ಯಾಂಡ್ ಓವರ್ ಮಾಡೋಕ್ಕಿಂತ ಮುಂಚೆ ಬರೆದಿದೆಯಾ? ಯೋಚನೆ ಇಲ್ಲ. ಯದಾ ಮುಕ್ತಿ ಪರ್ಯಂತಂ ಉಪಾಸನಸ್ಯ ಕಾರ್ಯತ್ವೋಕ್ತಿ ಪರಂ ಆಪ್ರಾಯಣ ತತ್ರಾಪಿ ಹಿ ದೃಷ್ಟಂ. ಇದು ಸರಿಯಾಗಿ ಸಂತತಂ ಚಿಂತ ಏನಂತಂ ಅಂತಕಾಲೇ ವಿಶೇಷ. ಆಪ್ರಾಯಣ ಸಂತತಂ ಚಿಂತ ಏನಂತಂ ಅಂತಕಾಲೇ ವಿಶೇಷ ತತ್ರಾಪಿ. ಪ್ರಾಣ ಹೋಗೋವರೆಗೂ ಪ್ರಾಣ ಹೋಗ ಕಾಲದಲ್ಲೂ ಮಾಡಿ, ಗೊತ್ತಾಯ್ತಾ? ಎಂ ಎಂ ಹಾಂ ಸ್ವರ ಸ್ವರತ್ಯಂತೆ ಕಲೇವರಂ ಇರೋದ್ರಿಂದ ಆ ಕಾಲಕ್ಕೂ ಮಾಡಬೇಕು. ಇದು ತದರ್ಥೋಪಿ ನಿತ್ಯಂ ಯಾವನ್ಮುಕ್ತಿ ಉಪಾಸನಂ ಕಾರ್ಯಮಿತಿ ಉಕ್ತೇವ ಸಂಗೃಹೀತ. ಇಲ್ಲಿ ಅಲ್ಲಿ ಎರಡು ರೀತಿಯ ಅರ್ಥ. ಮೊದಲನೇದಾಗಿ ದೇಹ ಹೋಗೋವರೆಗೂ, ಎರಡನೇದಾಗಿ ಅಪ್ರೋಕ್ಷ ಜ್ಞಾನ ಆಗೋವರೆಗೂ, ಮೂರನೇದಾಗಿ ಲಿಂಗಭಂಗ ಆಗೋವರೆಗೂ, ಕೊನೆಯದಾಗಿ ಮೋಕ್ಷದಲ್ಲೂ ಕೂಡ. ಅದಕ್ಕೆ ಭಾಗವತ ಪಿಬತ ಭಾಗವತಂ ರಸಂ ಆಲಯಂ ಆಪ್ರಾಯಣ ಸರಿಯಾಗಿ ಅರ್ಥೋಯಂ ಬ್ರಹ್ಮಸೂತ್ರಾಣ, ಗೊತ್ತಾಯ್ತು? ಬ್ರಹ್ಮಸೂತ್ರದ ಅರ್ಥ ಸರಿಯಾಗಿ ಅಲ್ಲೇ ಆ ಸೂತ್ರದಲ್ಲೇ ಬಂದು ಹೋಗ್ಬಿಟ್ಟು. ನಿತ್ಯಂ ಯಾವನ್ಮುಕ್ತಿ ಉಪಾಸನಂ ಕಾರ್ಯಂ, ಯಾವನ್ಮುಕ್ತಿ ಟಿಲ್ ಮುಕ್ತಿ ಈವನ್ ಆಫ್ಟರ್ ಮುಕ್ತಿ ಆಲ್ಸೋ ಮಾಡಬೇಕು ಉಪಾಸನ. ಇವತ್ತು ಪರೀಕ್ಷೆ ಆಗೋರಿಗೆ ಓದಲೇಬೇಕು. ಆಮೇಲೆ ಕೂಡ ಏನು ಮಾಡ್ತಾನೆ? ಎಷ್ಟೋ ಸರ್ತೆ ತುಂಬ ಜನ ಏನು ಮಾಡ್ತಾರೆ, ಕೆಲವು ಪಾಠಗಳು ಬಿಟ್ಬಿಟ್ಟಿರ್ತಾರೆ, ಆಮೇಲೆ ಓದ್ಕೊಂಡ್ಬಿಡ್ತಾರೆ. ಅದಕ್ಕೆ ಈ ಫ್ರೀಯಾಗಿ ಓದ್ಕೋದು ಟೈಮ್ ಇದೆ. ಆಗ ಪರೀಕ್ಷೆ ದೃಷ್ಟಿಯಿಂದ ಆಗೋದಿತ್ತು, ಈಗ ನಾಲೆಡ್ಜ್ ಸೇಕ್ ಈಗ ಓದೋದು, ಅದು ಇನ್ನೂ ಒಳ್ಳೆಯದು. ಸೆಟ್ ಇವತ್ತು ಮೇಷ್ಟ್ರಗಳೆಲ್ಲ ಹೆಚ್ಚು ಓದೋದು ಕೆಲಸ ಸೇರಿದ ಮೇಲೇ. ಮೊದಲು ಓದಿದ್ದು ನಿಜವಾಗಲೂ ಅವ್ರು ಓದಿದ್ದು ಅದರ ಅರ್ಥ ಅವ್ರಿಗೆ ಕೆಪಾಸಿಟಿ ಬರೋದು ಯಾವಾಗ ಅಂದರೆ ತಾವು ಓದಿ ಹೇಳೋದು ಕೊರಟಾಗ, ಓದಿ ತಾವು ಹೇಳಿದ್ದೇನೆ ಕೇಳಿ ಬರೆಯೋದು ಬೇರೆ, ತಾವು ಓದಿ ಹೇಳೋದು ಬೇರೆ. ಓದಿ ಹೇಳಬೇಕಾದ್ರೆ ಎಫೆಕ್ಟ್ಸ್ ಎಷ್ಟಿರಬೇಕು? ಎಫರ್ಟ್ಸು ತುಂಬ ಹೇಳಬೇಕಾದ್ರೆ ತುಂಬ ಎಫರ್ಟ್ಸ್ ಹಾಕಿರ್ಬೇಕು. ಎಷ್ಟೊತ್ತದ ಕೆಲವು ಒಳ್ಳೆ ಆನೆಸ್ಟ್ ಮೇಷ್ಟರ್ ಇರ್ತಾರೆ. ಇವತ್ತು ಇವತ್ತು ನಾನು ಪ್ರಿಪೇರ್ ಆಗಿ ಬಂದಿಲ್ಲ, ಇವತ್ತು ಹೊಸ ಪಾಠ ಯಾವುದು ಮಾಡೋದಿಲ್ಲ, ಹಳೇದು ಮಾಡ್ತೀನಿ ಅಂತ ಹೇಳ್ತಾರೆ. ಏನು ನೋಡೋರಿಗೆ ಅನಿಸುತ್ತೆ, ಏ ಮೇಷ್ಟ್ರೆ ಅಂಥವ್ರು ಅಂತ? ಒಳ್ಳೆ ಸ್ಟೂಡೆಂಟ್ಗೆ ಅನಿಸುತ್ತೆ, ಗುಡ್ ಅನಿಸುತ್ತೆ. ಅದಕ್ಕೆ ಏನೋ ಮಾಡಿ ಹೋಗಲಿಲ್ಲ ಅಂತ. ಏನು ಮಾಡ್ದೆ? ಸರಿಯಾಗಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ರಿವೈಸ್ ಮಾಡಿದ್ದೆ ಹೊರತು ಹೊಸ್ದಾಗಿ ಹೇಳಲಿಲ್ಲ. ನಾವು ಓದ್ಕೊಬಂದು ಹೇಳ್ತೀನಿ, ಏನು ತಪ್ಪಲ್ಲ. ಅಂದರೆ ಡಿಪೆಂಡಬಲ್ ಟೀಚರ್ ಅಂತ ಅರ್ಥ, ಗೊತ್ತಾಯ್ತು? ಏನೋ ಹೇಳಿ ಹೋಗ್ತೀನಿ ಬೇರೆ, ಏನೋ ಹೇಳಿ ಹೋಗ್ತೀನಿ ಅಂದರೆ ಹುಡುಗರಿಗೆ ಏನಾಗಬೇಕು? ಅವ್ರಿಗೆ ಕೇಳಿದ್ರೆ ಸರಿಯಾಗಿ ಪ್ರಿಪೇರ್ ಆಗಿದ್ದೆಲ್ಲ ಹೇಳಿದೆ ಅಂತ ಕೇಳಿದ್ರೆ ಅವ್ನು ಪರೀಕ್ಷೆ ಬರಲೇಕಾಗುತ್ತೆ. ಅವರು ಬೆಸ್ಟ್ ಪ್ರಿಪೇರ್ ಆಗಿದ್ದೆಲ್ಲ ಸರಿಯಾಗಿ ಹೇಳಿಲ್ಲ, ಸರಿಯಾಗಿ ಬರೋದಿಲ್ಲ ಅಂತೇಳಿ. ಅವನದು ತಪ್ಪು ಇವ್ರದ್ದು ತಪ್ಪು, ಅದು ಕಮಿಟ್ಮೆಂಟ್ ಇದ್ದಾಗ. ರಾಯರ ಆಶ್ರಮ ಬೇಡ ತೊಗೊಳಕ್ಕೆ ತಯಾರಿ ಇಲ್ಲ ಅಂದರೆ ಹಾಗೆ. ಅದು ಆ್ಯಕ್ಚುಲಿ ಒಳ್ಳೆ ಆನ್ಸರ್ ಕೊಟ್ಟಿದ್ದು, ಅದು ಅಟ್ಯಾಚ್ಮೆಂಟ್ ಇರೋ ಆನ್ಸರ್ ಅಲ್ಲ. ಕಮಿಟ್ಮೆಂಟ್ ಕಮಿಟ್ಮೆಂಟ್ ಬೇರೆ, ಅಟ್ಯಾಚ್ಮೆಂಟ್ ಬೇರೆ. ಅಟ್ಯಾಚ್ಮೆಂಟ್ ಅಂದರೆ ನಮ್ಮ ವೀಕ್ನೆಸ್ಸು, ಕಮಿಟ್ಮೆಂಟ್ ಅಂದರೆ ಜವಾಬ್ದಾರಿ. ಅದು ಆ ಮಾತಿನಲ್ಲಿ ತುಂಬ ಅರ್ಥ ಇದೆ. ಇತಿ ಸೂತ್ರಂ ತದರ್ಥೋಪಿ ನಿತ್ಯಂ ಯಾವನ್ಮುಕ್ತಿ ಉಪಾಸನಂ ಕಾರ್ಯಮಿತಿ ಉಕ್ತೈವ ಸಂಗೃಹೀತಃ ಇತಿ. ಯಾವನ್ಮುಕ್ತಿ ಉಪಾಸನಂ ಯಾವಾಗಲೂ ಹೇಳೋರು ಮೊದಲು ತಯಾರಾಗಬೇಕು, ಕೇಳಿದವರು ಆಮೇಲೆ ಓದಬೇಕು, ಗೊತ್ತಾಯ್ತಾ? ಕೇಳಿದ ಕೇಳಿಬಿಟ್ಟು ಆಮೇಲೆ ಗಟ್ಟಿ ಮಾಡ್ಕೋಬೇಕು. ಓ ಕೇಳಿ ಓದಿ ಗಟ್ಟಿ ಮಾಡ್ಕೋಬೇಕು. ಇವ್ರು ಗಟ್ಟಿ ಮಾಡಿಕೊಂಡು ಹೇಳಬೇಕು. ಇವ್ರು ಗಟ್ಟಿಯಾಗೋ ಪ್ರೋಸೆಸ್ ಎಲ್ಲ ಆಫ್ಟರ್, ಇವ್ರದ್ದೆಲ್ಲ ಬಿಫೋರ್. ರೀ ಉಲ್ಟಾ ಬರ್ತಾ ಕೆಲವೆಲ್ಲ ಕೂಡ ಬಡಿಸೋನ್ ಹೇಗೆ ಬಡಿಸ್ಬೇಕು, ಯಾವಾಗಲೂ ಉಪವಾಸ ಇದ್ದು ಬಡಿಸ್ಬೇಕು, ಗೊತ್ತಾಯ್ತಾ? ಊಟ ಮಾಡಿ ಬಡಿಸ್ಬಾರ್ದು. ಆದರೆ ಹೇಳೋದು ಯಾವಾಗಲೂ ತಾನು ಊಟ ಮಾಡಿ ಹೇಳಬೇಕು, ಗೊತ್ತಾಯ್ತಾ? ಹೇಳಿದ್ದನ್ನ ತಾನು ಊಟ ಮಾಡೋದು ಅಂದ್ರೇನು, ತಾನು ಓದಿ ಡೈಜೆಸ್ಟ್ ಬೇರೆ ಮಾಡ್ಕೋಬೇಕು, ಗೊತ್ತೇ? ಅದನ್ನು ತಾನು ಓದಿ ಡೈಜೆಸ್ಟ್ ಮಾಡ್ಕೊಂಡು ಆಮೇಲೆ ಹೇಳಬೇಕು. ಇವರು ಊಟ ಮಾಡಿ ಡೈಜೆಸ್ಟ್ ಮಾಡ್ಕೊಂಡು ಹೇಳಿಬಿಟ್ರೆ ಬಡಿಸೋರು ಗತಿ, ಕೂತೋರು ಗತಿ ಏನಾಗಬೇಕು? ಅವ್ರು ಊಟ ಮಾಡಿ ಡೈಜೆಸ್ಟ್ ಮಾಡ್ಕೊಂಡು ನಿದ್ದೆ ಮಾಡಿ ಬಂದುಬಿಟ್ರೆ ಗತಿ ಏನಾಗಬೇಕು? ಸಾಧ್ಯ ಇಲ್ಲ. ಅದಕ್ಕೆ ನಿಯಮ ಮಾಡಿದ್ದ. ಯಾವಾಗಲೂ ಅನ್ನದ ಬೆಲೆ ಗೊತ್ತಾಗೋದು ಯಾವಾಗ ಅಂದರೆ ಹಸಿವೆ ಇದ್ದಾಗ, ಜ್ಞಾನದ ಬೆಲೆ ಗೊತ್ತಾಗೋದು ಯಾವಾಗ ಅಂದರೆ ತಿಳ್ಕೊಂಡಾದ್ಮೇಲೆ. ಉಲ್ಟಾ ಪಡ್ತಾ ಇದೆ. ಜ್ಞಾನಕ್ಕನ್ನಕ್ಕೂ ಭಾರಿ ವ್ಯತ್ಯಾಸ. ಅನ್ನದ ಬೆಲೆ ಏಕಾಸಿ ಮಾಡಿ, ಯಾಕೆ ಅನ್ನದ ಬೆಲೆ ಗೊತ್ತಾಗುತ್ತೆ ಅಂತೇಳಿ. ಇದನ್ನು ಓದಿ ಪಾಠ ಪ್ರವಚನ ಮಾಡಿ ಜ್ಞಾನದ ಬೆಲೆ ಗೊತ್ತಾಗುತ್ತೆ ಅಂತೇಳಿ. ಅದಕ್ಕೆ ಒಂದು ರಿವರ್ಸ್, ಒಂದೊಂದಕ್ಕೊಂದು ಬೇರೆ ಬೇರೆ ಇದೆ. ಕಾರಣ ಏನಂದರೆ ಎಟರ್ನಲ್ಲು, ಇದು ಟೆಂಪರರಿ. ಇದರ ಅಪ್ರೋಚ್ ಬೇರೆ, ಅದರ ಅಪ್ರೋಚ್ ಬೇರೆ. ಸೊ ಎಲ್ಲದಕ್ಕೂ ನಾವು ಕಣ್ಣು ಮುಚ್ಕೊಂಡು ಹೇಳಲಿಲ್ಲ. ಇಂದ್ರಿಯ ಪದ, ಇಂದ್ರಿಯಕ್ಕೆ ಸಂಬಂಧಪಟ್ಟಂಥ ಭೌತಿಕ ವಿಚಾರ ತಿಳಿಸೋಕ್ಕೆ ಪ್ರತ್ಯಕ್ಷ ಸಾಕು. ಅತೀಂದ್ರಿಯ ವಿಷಯಕ್ಕೆ ಏನು ಬೇಕು ಆಗಬೇಕು. ಈ ವ್ಯವಸ್ಥೆಯನ್ನು ಆಚಾರ ಮಾಡಿದ್ಕೊಟ್ಟಿದ್ದಕ್ಕೆ ಅವರು ಭಾರಿ ಗ್ರೇಟ್. ಅದು ಉಳಿದವರು ಮೆಕ್ಯಾನಿಕಲ್ಲಾಗಿ ಅರ್ಥ ಬರೀತ. ಅದಕ್ಕೆ ಅವ್ರ ಅರ್ಥ ಬೇಕಿಲ್ಲ ನಮಗೆ. ಅವರ ಪಾಶ್ಚಾತ್ಯಕ್ಕೆ ಬೇಕು. ಅವರೇನೋ ತೋಚಿದ್ರೆ ನಾವೇ ತೋಚಿದ್ ತಿಳ್ಕೊಂಡ್ರೆ ಆಯ್ತಲ್ಲ. ತೋಚಿದ್ದು ಅವರು ಬರೆಯೋದಾದರೆ ತೋಚಿದ್ ನಾವೇ ತಿಳ್ಕೊಬಾರ್ದು. ಅವ್ರು ಯಾವಾಗ ಪ್ರಮಾಣದ ಮೂಲಕ ಹೇಳ್ತಾರೆ, ನಾವಾಗ ಏನು ಮಾಡಬೇಕಾಗತ್ತೆ? ಪ್ರಮಾಣದ ಮೂಲಕನೇ ಅರ್ಥ ಮಾಡಿ. ಗುರುತ್ವನೂ ಇಲ್ಲ, ಚಿಂತನೆಯ ಅರ್ಥನೂ ಇಲ್ಲ. ಬೇಸ್ಲೆಸ್ ಅವ್ರದ್ದು ಥಿಂಕಿಂಗ್. ಯದಪಿ ಮುಕ್ತಿ ಪರ್ಯಂತಂ ಉಪಾಸನಸ್ಯ ಕಾರ್ಯತ್ತೋಕ್ತಿಪರಂ ಆಪ್ರಾಯಣಾತ್ ತತ್ರಾಪಿ ಹಿ ದೃಷ್ಟಂ ಇತಿ ಸೂತ್ರಂ ತದರ್ಥೋಪಿ ನಿತ್ಯಂ. ಯಾವನ್ ಮುಕ್ತಿ, ನಿತ್ಯ ಶಬ್ದಕ್ಕೆ ಯಾವನ್ ಮುಕ್ತಿ ಅಂತ ಅರ್ಥ. ಉಪಾಸನಂ ಕಾರ್ಯಮಿತಿ ಉಕ್ತೈವ ಸಂಗೃಹೀತ ಇತಿ ಆಚಾರ್ಯರು ಉಪಾಸನಂ ಕಾರ್ಯಂ ಇತಿ ಉಕ್ತೈವ ಹೇಳಿದ ಹಿಂದೆ. ನಿತ್ಯಂ ಉಪಾಸನಂ ಕಾರ್ಯಂ ಅಂತ ಹೇಳಿದ ಮಾತಿನಲ್ಲಿ ಈ ಆಪ್ರಾಯಣ ಸೂತ್ರದ ಅರ್ಥನೂ ಬಂದು ಹೋಗಿಬಿಟ್ಟಿದೆ. ನಾನು ಸಾಧನಾಧ್ಯಾಯೇ ವಕ್ತವ್ಯಸ್ಯ ಉಪಾಸನಸ್ಯ ಅತ್ರ ಕರ್ಮಕ್ಷಯಾಖ್ಯ ಫಲೋಕ್ತಿಪರ ಪಾದೇ ನಿರೂಪಣಂ ಅಸಂಗತಮಿತ್ಯತೋ ಜ್ಞಾನಸ್ಯ ಅಂತರಂಗ ಸಾಧನತ್ವ ದ್ಯೋತನಾಯ ಅತ್ರ ನಿರೂಪಣಮಿತಿ ಭಾವೇನ ತತ್ಫಲಮಾಹ. ಮತ್ತೊಂದು ಪ್ರಶ್ನೆ ಆಗ, ಉಪಾಸನೆ ವಿಷಯ ಎಲ್ಲ ಎಲ್ಲಿ ಹೇಳಬೇಕಾಗಿತ್ತು ನೀವು? ಇದನ್ನೆಲ್ಲ ಕೂಡ ಅಲ್ಲಿ ಹೇಳಬೇಕು, ಉಪಾಸನಾ ಪಾದದಲ್ಲಿ ಹೇಳಬೇಕು. ಅದು ಕೂಡ ಮೊದಲೇ ಸಾಧನಾಧ್ಯಾಯನೂ ಅಲ್ಲ, ಇದು ಉಪಾಸನಾ ಪಾದ ಅಂತೂ ಅಲ್ಲೇ ಇಲ್ಲ. ಇಲ್ಲಿ ಯಾಕೆ ಎಂದು ಹೇಳ್ತೀರಿ ಅಂತ ಪ್ರಶ್ನೆ ಬಂತು. ಅಂದರೆ ಹೆಡ್ಡಿಂಗ್ ರಿಲೆವೆಂಟ್ ಆಗಲಿಲ್ಲ, ಫಿಸಿಕ್ಸ್ ಟೆಕ್ಸ್ಟ್ ಬುಕ್ ಹೆಡ್ಡಿಂಗ್ ಕೊಟ್ಬಿಟ್ಟು ಕೆಮಿಸ್ಟ್ರಿ ವಿಷಯ ಶುರು ಮಾಡಿಬಿಟ್ರೆ ತಪ್ಪಾಗಲಿಲ್ಲ ಅದು ಅಂತ ಕೇಳಿದರೆ ಹೇಗೋ ಹಾಗೆ. ಅದೇ ಶಾಸ್ತ್ರ ಯಾವಾಗಲೂ ಯಾವ ರೀತಿ ನೋಡಬೇಕು ನಾವು? ಪ್ರತಿ ಪದ ಪ್ರತಿ ಅಕ್ಷರ ನೋಡಬೇಕು, ಗೊತ್ತಾಯ್ತಾ? ಕಥೆ ಕಾದಂಬರಿ ಪ್ರತಿ ಪದೇ ಪ್ರತಿ ಅಕ್ಷರ ಬೇಕಾಗಿಲ್ಲ. ಏನು ಸಾಕು? ಸುಮ್ಮನೆ ಸಾರಾಂಶ ಸಾಕಷ್ಟೇ. ಕೆಲವು ಕೆಟ್ಟದಾದ ಅದು ಬೇಕಿಲ್ಲ, ಒಳ್ಳೇದಕ್ಕೆ ಸಾರಾಂಶ ತಿಳ್ಕೊಂಡ್ರೆ ಸಾಕು. ಅದು ಶಾಸ್ತ್ರ ಆಗಲ್ಲ, ಹೇಗೆ ಓದಬೇಕು ಅದನ್ನು? ಪ್ರತ್ಯಕ್ಷರ ಪ್ರತಿ ಪದ ಓದಬೇಕು. ಅದಕ್ಕಾಗಿಯೇ ಇದನ್ನ ಯಾಕೆ ಇಲ್ಲಿ ಪ್ರಶ್ನೆ ಹೇಳ್ತಿದ್ದಾರೆ ಈಗ ಹೇಳಬೇಕಲ್ಲ. ಅದನ್ನು ಹೇಳ್ತಾರೆ ನಾನು ಅದನ್ನು ಹೇಳ್ತಾರೆ ಸಾಧನಾಧ್ಯಾಯೇ ವಕ್ತವ್ಯಸ್ಯ ಉಪಾಸನಸ್ಯ. ಸಾಧನಾಧ್ಯಾಯ ಹೇಳಬೇಕಾದ ಉಪಾಸನೆಯನ್ನು ಅತ್ರ ಇದ್ಯಾವುದು ಗೊತ್ತಾ? ಮೊದಲನೇದಾಗಿ ಫಲಾಧ್ಯಾಯ, ಎರಡನೇದೇನು ಕರ್ಮಕ್ಷಯ ಪಾದ. ಉಪಾಸನೆ ಕರ್ಮಕ್ಷಯನೂ ಅಲ್ಲ, ಏನಲ್ಲ ಅದು, ಮತ್ತೆ ಫಲನೂ ಅಲ್ಲ. ಅದನ್ನ ಯಾಕೆ ಹೇಳ್ತೀರಿ? ಕರ್ಮಕ್ಷಯಾಖ್ಯ ಫಲೋಕ್ತಿ ಪರಪಾದೆ. ಫಲೋಕ್ತಿ ಎಂಬುದು ಅಧ್ಯಾಯಕ್ಕೆ, ಕರ್ಮಕ್ಷಯ ಎಂಬುದು ಪಾದಕ್ಕೆ. ನಿರೂಪಣ ಪ್ರಸಂಗತ ನಿರೂಪಣಂ ಅಸಂಗತಂ ಇತ್ಯತಃ. ಅಸಂಗತ ಅಂದ್ರೇನು? ಔಟ್ ಆಫ್ ಕಾಂಟೆಕ್ಸ್ಟ್, ಪ್ರಸಂಗ ಇಲ್ಲ, ಇರಲೆವೆಂಟ್. ಜ್ಞಾನಸ್ಯ ಅಂತರಂಗ, ಅದಕ್ಕೆ ಉತ್ತರ ಈಗ. ಜ್ಞಾನಸ್ಯ ಅಂತರಂಗ ಸಾಧನತ್ವ ದ್ಯೋತನಾಯ ಅತ್ರ ತಿರೂಪಣಮಿತಿ. ಉಪಾಸನಾ ಪಾದ ಎಲ್ಲ ಕೇಳಿಯಾಯಿತು, ತುಂಬ ಹೇಳ್ಬಿಟ್ಟಿದ್ದಾರೆ ಉಪಾಸನೆಯೊಳಗೆ. ಉಪಾಸನೆ ಎಸೆನ್ಸ್ ಏನೋದನ್ನು ಹೇಳಿ ಮುಂದೆ ಲಿಂಕ್ ಕೊಡೋದ್ರಿಂದ, ಲಿಂಕ್ ಕೊಡೋ ದೃಷ್ಟಿಯಿಂದ ಹೇಳಿದ್ರೆ ಏನಾಯ್ತು? ಅದು ರೆಲೆವೆಂಟ್ ಆಯಿತು. ಲಿಂಕ್ ಕೊಡಬೇಕಲ್ಲ. ಆ ಲಿಂಕ್ ಕೊಡೋದಕ್ಕೋಸ್ಕರ ಏನು ಮಾಡಿದ್ದಾರೆ ಈಗ? ಇಡೀ ಉಪಾಸನೆ ಎಷ್ಟು ಸಾರಾಂಶ ಏನಪ್ಪ ಅಂದರೆ, ಇಲ್ಲಿ ಹೇಳಿದ ಸಾರಾಂಶ ಯಾವುದು ಸಾರಾಂಶ? ಅದು ನಿಷ್ಠುರ್ ಬ್ರಹ್ಮೇ ದೇವ ನಿತ್ಯಂ ಉಪಾಸನಂ ಕಾರ್ಯ ಮಾಪದ್ಯಪಿ. ಆ ನಾನು ಹೇಳೋದಕ್ಕೋಸ್ಕರ ಆವೃತ್ತಿ ರಸಕೃಪದೇಶಾದಿತಿ. ಅದು ಬಂದೇ ಸೂತ್ರ ಅಲ್ಲೂ, ಅದಕ್ಕೆ ಈಗ ಸುಧಾದೆಲ್ಲ ಬರೆದಾರೆ, ಪ್ರಶ್ನೆ ಹಾಕ್ಕೊಂಡು ಡೀಟೇಲಾಗಿ ಉತ್ತರ ಬರೆದುಬಿಟ್ಟಿದ್ದಾರೆ. ಆ ಸಮ್ಮರಿ ಕೊಡ್ತಾರೆ. ಏನು ಸಮ್ಮರಿ ಅಂದರೆ, ಅಂತರಂಗ ಸಾಧನ. ಅಂತರಂಗ ಸಾಧನ ಅಂದ್ರೇನು? ಮೋಸ್ಟ್ ಇಂಪಾರ್ಟೆಂಟ್, ಅದು ಇಂಟರ್ನಲಿ ಕನೆಕ್ಟೆಡ್. ಆ ಸಾಧನ ಯಾವುದು ಅಂದರೆ ಇದು ಕರ್ಮ. ಇವತ್ತು ಬಸ್ ಕಾರ್ ಹೋಗ್ತಾ ಇದೆ, ಆ ಪೇಂಟಿಂಗ್ ಗಿಂಟಿಂಗ್ ಎಲ್ಲ ಸರಿ ಇರಬೇಕು. ಇಂಜನ್ ಎಂಬುದು ಅಂತರಂಗ ಸಾಧನ. ಪೇಂಟ್ ಇಲ್ಲ ಅಂತ ಪ್ರೋಗ್ರಾಮ್ ಕೆಲಸ ಮಾಡೋಕ್ಕೆ ಬರೋಲ್ಲ, ಪೇಂಟ್ ಎಲ್ಲ ಹೋಗಿಬಿಟ್ಟಿದೆ ಅಂತೇಳಿ ಮಾಡೋಕ್ಕೆ ಬರೋಲ್ಲ. ಆದ್ರೆ ಇಂಜನ್ ಇಲ್ಲ ಏನು ಮಾಡೋಕ್ಕಾಗೋದಿಲ್ಲ. ಸೊ ಅಂತರಂಗ ಯಾವುದು? ಅವೆಲ್ಲ ಕಾರ್ ಎಲ್ಲ ಆದ್ರೇ ಕಾರು, ಪೇಂಟಿಂಗ್ ಇರಬೇಕು, ಪ್ರತಿಯೊಂದು ಇರಬೇಕು, ಸಂಶಯ ಇಲ್ಲ. ಆದರೆ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು? ಇಂಜನ್ನು ಬ್ರೇಕು, ಎರಡಿಲ್ಲದೆ ಹೋದರೆ ಕತೆ ಮುಗಿತಾವ್. ಅದು ಬಟ್ಟ ಗಿಡ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ, ಬ್ರೇಕೆಲ್ಲ ಇಂಜನ್ ಇಲ್ಲ. ನೋಡಿದ್ರೆ ಸೂಪರ್ ಅದು, ಎಂಥ ಸೀಟ್ಸ್ ಏನೇನ ಇದೆ. ಆದರೆ ಹರಕ್ಕೆ ಸೀಟು ಎಲ್ಲ ಇದೆ, ಫಸ್ಟ್ ಕ್ಲಾಸ್ ಇಂಜನ್ ಇದೆ. ಅವಾಗ ಏನಾಯ್ತು ಅವನು ಪ್ರಯಾಣಕ್ಕೆ ಪ್ರಾಬ್ಲಮ್ ಇಲ್ಲ. ಆ ಅರ್ಥದಲ್ಲಿ ಅಂತರಂಗ ಸಾಧನ ಅಂದರೆ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಸಾಧನ. ಇನ್ನೂ ಹೇಳೋದಾದರೆ ನಾವು ಯಾವುದಕ್ಕೆ ಪ್ರತಿನಿಧಿನೇ ಇಲ್ಲ, ನೋ ಸಬ್ಸ್ಟಿಟ್ಯೂಟ್ ಅಟ್ ಆಲ್. ಅದನ್ನೇನಂತಾರೆ ಅಂತರಂಗ ಸಾಧನ. ಅದ್ಯಾವುದು ಉಪಾಸನೆಯಲ್ಲಿ ಅಂದರೆ ಇದೆ. ನಿತ್ಯದಲ್ಲೂ ಕೂಡ ಧ್ಯಾನ ಪ್ರವಚನಾಭ್ಯಾಂಚ ಯಥಾಯೋಗ್ಯ ಉಪಾಸನ, ಪಾಠ ಪ್ರವಚನ ಇಲ್ಲ ಧ್ಯಾನ. ಇದು ಮಾಡಿಲ್ಲ ಅಂದರೆ ಇವತ್ತು ಎಲ್ಲ ಏನೇನೋ ಸಾವಿರ ಮೂರ್ನಾಲ್ಕು ತಾಸು ದೇವ್ರ ಪೂಜೆ ಮಾಡಿದ ಎಲ್ಲ ಮಾಡಿಬಿಟ್ಟ, ಪಾಠ ಇಲ್ಲ ಪ್ರವಚನ ಇಲ್ಲ. ಏನಾಯ್ತು ಅವತ್ತಿನ ದಿವಸ? ಮುಖ್ಯ ಉಪಾಸನೆ ಆಗಲಿಲ್ಲ. ಅರ್ಥ ಆಯ್ತಾ? ಮುಖ್ಯ ಉಪಾಸ ಕ್ಲಾಸ್ಗೆ ಹೋದ ಕ್ಲಾಸ್ ಆಗಲಿ, ಲೈಬ್ರರಿಗೆ ಹೋಗಿ ಬಂದ ಕರೆಕ್ಟೇ, ಇವತ್ತು ಕ್ಲಾಸ್ ಆಗಲಿಲ್ಲ. ಅವನ ಉದ್ದೇಶ ಮೇನ್ ಏನಾಗಬೇಕಾಗಿತ್ತಲ್ಲಿ? ಕ್ಲಾಸ್ ಆಗದೆ ಹೋದಾಗ ಅವ್ರು ವಾಪಸ್ ಬಂದ ಇವತ್ತು ಕ್ಲಾಸ್ ಆಗಲಿಲ್ಲ ಅಂತಾನೆ ಹೊರತು, ಲೈಬ್ರರಿಗೆ ಹೋಗಿದ್ದು ಅವನು ತಂದ ಸಾಧನೆ ಐತೆ ಹೊರತು ಅದು ಕಾಲೇಜಲ್ಲೇ ನಡಿಬೇಕಾದ್ರೆ ಆಗಲಿಲ್ಲ. ಆದಷ್ಟಿದ್ದ ಆ ಥರ ಯಾವಾಗಲೂ ಯೋಚನೆ ಮಾಡಬೇಕು ನಾವು. ಇವತ್ತು ಅಂತರಂಗ ಸಾಧನೆ ಬಿಟ್ಟೋಗ್ಬಿಟ್ಟಿದೆ, ಎಲ್ಲ ಮಾಡ್ತಾರೆ ಅಂತರಂಗ ಸಾಧನೆ ಇದೆ. ಪಾಠ ಪ್ರವಚನ ಮಿಸ್ ಆಗಿಬಿಟ್ರೆ ಸಾಧನೆ ಆಗೋದೇ ಇಲ್ಲ. ಅದು ಧ್ಯಾನ ಯಾವುದು? ಅದು ಅದೇ ಮತ್ತೆ ಧ್ಯಾನನೂ ಮಾಡಲಿಲ್ಲ, ಪಾಠ ಪ್ರವಚನ ಇಲ್ಲ, ಪಾಠ ಪ್ರವಚನ ಆಗಲಿಲ್ಲ. ಅಂತ ಯಾರು ಕೇಳೋರೇ ಸಿಗಲಿಲ್ಲ ಯಾರು ಕೂಡ ಪಾಠ ಪ್ರವಚನ. ಬಟ್ ಧ್ಯಾನ ಮಾಡೋಕ್ಕೆ ಯಾರು ಬೇಕಿಲ್ವಲ್ಲ, ಇನ್ನು ಧ್ಯಾನ ಕೊಳ್ಳೋದು ಯಾರು ಸಿಗದೆ ಹೋಗ್ಬಿಟ್ರೆ. ಅದಕ್ಕೆ ಎರಡೂ ಹೇಳಿಬಿಟ್ರು, ಬರೀ ನೀವು ಪಾಠ ಪ್ರವಚನ ಅಷ್ಟೇ ಹೇಳಿಬಿಟ್ಟಿದ್ದರೆ ನಾ ಪ್ರಶ್ನೆ ಹಾಕ್ಬೋದಾಗಿತ್ತು, ಕೇಳೋರೇ ಇಲ್ಲ ನಾವೇನು ಮಾಡೋದು ಅಂತೇಳಿ. ಆ ಪ್ರಶ್ನೆ ಇಲ್ಲ, ಈಗ ಧ್ಯಾನ ಇನ್ನೊಂದು ಇಟ್ಬಿಟ್ಟಿದ್ದಾರೆ ಈಗಾಗಲೇ. ನಿನಗೆ ಯಾರು ಕೇಳಲಿಲ್ಲ ಧ್ಯಾನ ಮಾಡು, ಇದ್ದಾರೆ ಹೇಳು ಅಷ್ಟೇ, ಹೊರತು ನಿಮಗೆ ಇನ್ನು ಇನ್ನೂ ಹೇಳಿ ಇನ್ನೊಂದು ಸ್ಥಾನ ಇನ್ನೊಂದು ಅವಕಾಶ ಇಲ್ಲ. ಈಗ ಅರ್ಥ ಆಯ್ತಾ ಎಷ್ಟು ಇಂಪಾರ್ಟೆಂಟ್ ಧ್ಯಾನ? ಅಂತರಂಗ ಸಾಧನ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೇ ಯಾವುದೇ ಎಷ್ಟೇ ಕೆಲಸ ಇದ್ದರೂ ಕೂಡ ಇದು ನಾವು ಜ್ಞಾನ ಓರಿಯೆಂಟೆಡಾಗಿ ಪ್ರೋಗ್ರಾಮ್ ಹಾಕಬೇಕೇ ಹೊರತು ಅದನ್ನು ಮೇನ್ ಮಾಡಿ ಇದನ್ನು ಸೆಕೆಂಡ್ರಿ ಮಾಡಬಾರ್ದು. ತುಂಬ ದೇವ್ರ ಪೂಜೆ ಆಯಿತು, ಪಾಠ ಕ್ಯಾನ್ಸಲ್ ಆಯ್ತು, ಆಗಲ್ಲ ಅನ್ಬಾರ್ದು. ಗೊತ್ತಾಯ್ತಾ? ತುಂಬ ಪಾಠ ಪ್ರವಚನ ಅದು ದೇವ್ರ ಪೂಜೆ ಸ್ಟಿಕ್ ಸ್ವಲ್ಪ ಸಂಕ್ಷೇಪ ಆಯಿತು ಅಂದರೆ ತಪ್ಪಲ್ಲ, ಕ್ಯಾನ್ಸಲ್ ಆಗಬಾರ್ದು. ಅದು ಕೂಡ ಫಾಸ್ಟಾಗಿ ಮುಗಿಸ್ಬೇಕೇ ಹೊರತು ಎಲ್ಲ ದೇವ್ರನ್ನು ತೆಗಿಲಿಲ್ಲ, ಬರೀ ಸಾಲಿಗ್ರಾಮ ಪೂಜೆ ಮಾಡ್ಕೊಬಂದುಬಿಟ್ಟೆ. ಯಾಕೆ ಅರ್ಜೆಂಟ್ ಆಯಿತು ಅದು, ಕರೆಕ್ಟ್. ಅದು ಪೂಜೆನೇ ಮಾಡದೆ ಬಂದೆ ಹಾಯ್ ಹೇಳಬಾರ್ದು. ಪೂಜೆನೇ ಮಾಡದೆ ಬಂದ ಒಂದು ನಿಷಿದ್ಧ, ಆದರೆ ಕಡಿಮೆ ಮಾಡದೆ ಅದು ಪರವಾಗಿಲ್ಲ. ಆದರೆ ಇದಕ್ಕೋಸ್ಕರವೇ ಕಡಿಮೆ, ಬರೀ ಕಡಿಮೆ ಮಾಡದೆ ತಪ್ಪೇ, ಪಾಠ ಪ್ರವಚನಕ್ಕೋಸ್ಕರ ಕಡಿಮೆ ಮಾಡದೆ ಅದು ಸರಿಯಾದ. ಇವತ್ತು ಎಷ್ಟೋ ಸರ್ತೆ ಹಾಸ್ಪಿಟ್ಲ್ ಅರ್ಜೆಂಟ್ ಹೋಗ್ತಿರ್ತಾನೆ, ಆಂಬ್ಯುಲೆನ್ಸ್ ಹೋಗ್ತಾ ಇರ್ತದೆ, ಪ್ರಿಫರೆನ್ಸ್ ಕೊಡ್ತಾರೆ ಅದಕ್ಕೆ. ಅದಕ್ಕೆ ಎಷ್ಟೇ ಟ್ರಾಫಿಕ್ ಜಾಮ್ ಆದರೂ ಕೂಡ ಏನು ಮಾಡಬೇಕು? ಅದಕ್ಕೀಗ ಟಾಪ್ ಪ್ರಯಾರಿಟಿ ಮುಂದೆ ಕಳಿಸ್ಬೇಕು ಅದು ನಿಯಮ. ಅದು ಮತ್ತೆ ಅವ್ರು ರೂಲ್ಸ್ ವೈಲೇಟ್ ಮಾಡಿಬಿಟ್ಟ ಲೆಫ್ಟ್ ಎಲ್ಲೋ ಹೋಗ್ಬಿಟ್ಟು ಅವ್ರು, ಅವಾಗ ಕೇಳಿದೆ ಯಾತಕ್ಕೆ ಪೇಷಂಟ್ ಸೀರಿಯಸ್, ಅವ್ನು ಏನು ಬಿಟ್ಟು ಬಿಡೋದು, ಏನು ಫೈನ ಏನು ಮಾಡಲ್ಲ ಅದು. ಮತ್ತೆ ಅವನೇ ಜಾಗ ಮಾಡಿ ಮುಂದೆ ಕಳಿಸ್ಬಿಡ್ತಾರೆ, ಯಾಕೆ ಕಾರಣ ಇದೆ ಅದಕ್ಕೆ. ಅದು ಮುಖ್ಯ ಉದ್ದೇಶ ಏನೀಗ ಟ್ರಾಫಿಕ್ ಜಾಮ್ ಕಂಟ್ರೋಲ್ ಮಾಡೋ ಉದ್ದೇಶ ಏನು ಅಂತ ಕೇಳಿದರೆ ಏನಾಗಬೇಕು? ಅದು ಎಲ್ಲರೂ ಅನುಕೂಲ ಆಗಬೇಕು. ಅನುಕೂಲ ಆಗೋದು ರೋಗಿ ಅನುಕೂಲ ಆಗೋದಿಲ್ಲ ಅಂದರೆ ಟ್ರಾಫಿಕ್ ಕಂಟ್ರೋಲ್ ಏನು ಪ್ರಯೋಜನ ಅದರಿಂದ? ಮೆಕ್ಯಾನಿಕಲ್ ಮಾಡಿದರೆ ಅದಕ್ಕೆ ಮಿಷಿನ್ಸ್ ಹಾಕಿ ವಿನಾಯಕಿರ್ಬೇಕಾಗಿ ಬೆಸ್ಟು. ಅದು ಒಂದು ಅದರ ಓರಿಯೆಂಟೇಷನ್ ಅದರಲ್ಲೇ ಇರಬೇಕು ಯಾವಾಗ, ಅದಕ್ಕೆ ನಾವು ಯಾವಾಗಲೂ ಗಮನ ಕೊಡಬೇಕು. ಅದು ಬಿಟ್ಟೋಗಿದೆ ಇವತ್ತು, ಅದೇ ಆಶ್ಚರ್ಯ. ಆದರೆ ಅಂತ ಬರೋದು, ಆದರೆ ಅಂತ ಬಂತೋ ಇಲ್ಲೋ ಆಗೋದಿಲ್ಲ ಅಂತಲೇ ಅರ್ಥ ಅದಕ್ಕೆ. ಆದರೆ ಬರ್ತೀನಿ ಅಂದರೆ ಬರೋದಿಲ್ಲ. ಕರ್ಮಕ್ಷಯಾಖ್ಯ ಫಲೋಕ್ತಿ ಪರಪಾದೇ ನಿರೂಪಣ ಅಸಂಗತ ಮಿತ್ಯತೋ ತಾನಸ್ಯ ಅಂತರಂಗ ಸಾಧನತ್ವ ದ್ಯೋತನಾಯ. ಉಳಿದೆಲ್ಲವೂ ಕೂಡ ಸೆಕೆಂಡರಿ, ಇದು ಪ್ರೈಮರಿ ಅಂತ ಹೇಳೋದಕ್ಕೋಸ್ಕರ ಹತ್ರ ನಿರೂಪಣ ಇನ್ನೊಮ್ಮೆ ಇಲ್ಲಿ ಹೇಳ್ತಾ ಲಿಂಕ್ ಕೊಡ್ತಿದ್ದಾರೆ. ತತ್ಫಲಮಾಹ ಬ್ರಹ್ಮತೇನ ಯಾತ್ಯ ಅಪರೋಕ್ಷತಾಮಿತಿ. ಇಷ್ಟೆಲ್ಲ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ತೀರ ಅಪರೋಕ್ಷತಾಂ ಯಾತಿ. ಎಲ್ಲಿ ಸಾಧನ ಕೊನೆಗಿದೋ ಅಪರೋಕ್ಷ ಜ್ಞಾನಕ್ಕೆ ಸಾಧನ ಆಗುತ್ತೆ. ಅದರಿಂದ ಧ್ಯಾನ ಪ್ರವಚನಗಳೆರಡು ಎರಡಾಗದಲ್ಲಿ ಅಪರೋಕ್ಷ ಜ್ಞಾನಕ್ಕಾದ್ರಿಂದ ಇದು ಡೈರೆಕ್ಟ್. ಇದು ಉಳಿದೆಲ್ಲ ಇದಕ್ಕೆ ಲಿಂಕ್ ಅಷ್ಟೇ, ಇದು ಡೈರೆಕ್ಟ್. ಆದ್ದರಿಂದ ಇದನ್ನು ಎಂದೂ ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಕೂಡ್ದು. ತೇನ ಬ್ರಹ್ಮತ್ವಾದಿ ಉಪಾಸನೇನ ಉಪಾಸನ ಬ್ರಹ್ಮ ಧ್ಯಾನ ಒಂದು ಮೆಂಡ್ ಮನಸ್ಸಲ್ಲೇ ಮಾಡೋದು, ಪಾಠ ಪ್ರವಚನ ಇನ್ನೊಬ್ಬರಿಗೆ ಮಾಡೋದು. ಇನ್ನೊಬ್ಬರು ಕೂಡಿಸ್ಕೊಂಡು ಮಾಡಿದ ಪಾಠ ಪ್ರವಚನ, ತಾನೇ ಮಾಡಿದ್ರೆ ಪಾರಾಯಣ ಇಲ್ಲ ಧ್ಯಾನ, ಎರಡರಲ್ಲೊಂದು. ಧ್ಯಾನ ಮಾಡೋಕ್ಕಾಗಲಿ ಪಾರಾಯಣ ಮಾಡ್ತಾ ಕೊಡೋದು, ಆ ಧ್ಯಾನದಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಅದು ಕೂಡ ಓದಿದ್ದಿನ ಅಕ್ಷರಗಳೇ ಧ್ಯಾನ. ಅದು ಇದು ಮನಸ್ಸಲ್ಲೇ ಧ್ಯಾನ, ಅದು ಅಲಗ ಧ್ಯಾನ. ಆದ್ದರಿಂದ ಅರ್ಥ ಮಾಡ್ಕೊತ ಹೋದರೆ ಧ್ಯಾನದ ರೂಪನೇ ಅದು. ಆ ರೀತಿ ಮಾಡಿ ಇವತ್ತು ಎರಡೂ ಇಲ್ಲ ಅಂದರೆ ಹೋಯ್ತು. ಇಂಡಿವಿಜುವಲ್ ಆಗೋದು ಏನು? ಮನಸ್ಸು, ಮನಸ್ಸಿಗೆ ಲಿಂಕ್ ಇಲ್ಲದೆ ಹೋದರೆ ಧ್ಯಾನ ಆಗೋದಿಲ್ಲ. ಮನಸ್ಸಿಗೆ ಲಿಂಕ್ ಬರಲೇಬೇಕು. ಆಪ್ನೇ ನಿರ್ಣಯ ಮಾಡ್ದ, ದೇವ್ರ ಪೂಜೆ ಮಾಡ್ದ, ಎಲ್ಲಿ ಅವ್ನು ಎಲ್ಲಿದ್ದೀನೇ ಗೊತ್ತಿಲ್ಲ ಅವ್ನು ಮಾಡ್ತಾ ಇರ್ಬೇಕಾರೆ. ಹಾಂ, ಎಲ್ಲೆಲ್ಲೋ ಯೋಚನೆ ಮಾಡ್ತಾ ಮಾಡ್ತಿದ್ದಾನೆ. ಆ ದೇವ್ರ ಪೂಜೆ ಆಗಲೇ ಇಲ್ಲ, ಯಾಕೆ ಮನ ಮುಟ್ಟಿ ಪೂಜೆಯ ಮಾಡೋರು ಮಿಸ್ ಆಯಿತು. ನೋಡ್ತಿರು, ಒಂದು ಟಿ ವಿ ನೋಡ್ತಾರೆ, ಸೀರಿಯಲ್ ನೋಡ್ತಿರ್ತಾನೆ, ಒಂದು ಮಾತು ಏನಂತ ಏನಂತ ಅರ್ ಕೇಳಿದ ಅರ್ಥನ, ಒಂದು ಮಾತು ಅರ್ಥ ಆಗದವ್ರು ಏನಾಯ್ತು ಎಲ್ಲೋ ನೋಡ್ಬೇಕು ಮಿಸ್ ಆಗಿಬಿಟ್ರೆ ಏನಂತ ಕೇಳಿ. ಯಾಕೆ ಮುಂದಿನ ಅರ್ಥ ಆಗ್ಬೇಕಾದ್ರೆ ಬೇಕು ಅಂತ ಅವನಿಗೆ, ಆ ಭಾವನೆ ಹೇಗಿದೆಯೋ ಇಲ್ಲೂ ಹಾಗೇನೆ, ಯಾವುದೂ ಮಿಸ್ ಆಗ್ಕೊಡು. ಹಾಂ, ಯಾರಿಗೆ? ಹೆಚ್ಚು ಜಪಗಳೆಲ್ಲ ಸಾಯಂಕಾಲ ಬೆಳಗ್ಗೆ ಪ್ರಶ್ನೆ ಅಲ್ಲ, ಉಪವಾಸ ಮಾಡಬೇಕು. ಸ್ವಲ್ಪ ಏಕಾದಶಿ ದಿವಸ ಯಾವಾಗ ಬೇಕಾದ್ರೂ ಜಪ ಮಾಡ್ಬೋದು, ದೋಷ ಇಲ್ಲ. ಕೆಲವು ವಿಶೇಷ ಕಾರ್ಯಕ್ರಮ ಇದ್ದಾಗ ನಾವು ವ್ರತ ಮಾಡ್ತೀವಪ್ಪ, ನಾವು ಸಾಯಂಕಾಲ ಜಪ ಸಾಯಂಕಾಲದವರೆಗೂ ಮಾಡ್ತೀವಿ, ಸಾಯಂಕಾಲ ಜಪ ತಪ್ಪಿಲ್ಲ. ಆಹಾರ ತೊಗೊಂಡ್ಮೇಲೆ ಅಧಿಕಾರ ಇರೋದು ಎರಡೇ, ಗಾಯತ್ರಿ ತದಂಗ ನಾರಾಯಣ ಬಿಟ್ಟರೆ ಆಹಾರ ತೊಗೊಂಡ್ಮೇಲೆ ಆ ಜಪಕ್ಕೆ ಮಹತ್ವ. ಪಾಠ ಪ್ರವಚನ ಯಾವ ಬೇಕಾದ್ರೂ ಮಾಡ್ಬೋದು, ಪಾರಾಯಣ ಕೂಡ ಮಾಡ್ಬೋದು, ಧ್ಯಾನನೂ ಮಾಡ್ಬೋದು. ಆದರೆ ಯಾವ್ದು ಮಾಡೋಕ್ಕೆ ಬರೋದಿಲ್ಲ, ಜಪ ಮಾಡೋಕ್ಕೆ ಬರೋದಿಲ್ಲ. ಜಪ ಅನ್ನೋದು ಉಪವಾಸದಿಂದನೇ ಆಗಬೇಕು. ಜಪ ಪುರಶ್ಚರಣೆ ಇತ್ಯಾದಿಗಳೆಲ್ಲ ಹಾಗೆ ಮಾಡಬೇಕು. ತೇನ ಬ್ರಹ್ಮತ್ವಾದಿ ಉಪಹೋಮ ಅದೆಲ್ಲನೂ ಮುಗಿಸಿ ಮಾಡಿಬಿಡ್ತಾರೆ. ತೇನ ಬ್ರಹ್ಮತ್ವಾದಿ ಉಪಾಸನೇನ ಬ್ರಹ್ಮ ಕರ್ತೃ ಅಧಿಕಾರಿಣಾಮ್ ಅಪರೋಕ್ಷ ವಿಷಯತಾಂ ಯಾತಿ ಇತ್ಯರ್ಥ. ಬ್ರಹ್ಮ ಅಂದರೆ ಕರ್ತೃ ಅಂದರೆ ಯಾರೋ, ಉಪಾಸನಾದಿಗಳನ್ನು ಮಾಡುವ ಕರ್ತೃ. ಬ್ರಹ್ಮತ್ವಾದಿ ಉಪಾಸನೆ ಮಾಡೋದರಿಂದ ಆ ಕರ್ತೃವಾದವನು ಅಧಿಕಾರಿಣ ಅಪರೋಕ್ಷ ವಿಷಯತಾಂ ಯಾತಿ ಇತ್ಯರ್ಥ. ಅರ್ಹತೆ ಇದ್ದವನು ಈ ರೀತಿ ಮಾಡಿದರೆ ಅವನಿಗೆ ಅಪರೋಕ್ಷ ಜ್ಞಾನ ಬರುತ್ತೆ. ಏತೇನ ಯದುಪಾಸನ ಪಾತೆ ತನ್ ನಿರ್ಧಾರಣಾರ್ಥ ನಿಯಮ ತದೃಷ್ಟೇ ಪೃಥಕ್ ಪೃಥಗಿ ಅಪ್ರತಿಬಂಧ ಫಲಮಿತಿ ಶ್ರವಣಮನ ನಿಧಿಧ್ಯಾಸನಾಂ ಸಾಕ್ಷಾತ್ ಪರಂಪರೆಯ ಸಾಕ್ಷಾತ್ಕಾರ ಹೇತುತ್ವ ಮುಕ್ತಂ ಯದಪಿ ಜ್ಞಾನಪಾದೇ ಐಹಿಕಂ ಅಪ್ರಸ್ತುತ ಪ್ರತಿಬಂಧೇ ಇತ್ಯತ್ರ ವ್ಯಭಿಚಾರ ನಿರಾಸೇನ ಜ್ಞಾನಫಲತ್ವ ಮುಕ್ತಂ ತತತ್ರ ಸ್ಫುಟೀಕೃತಂ ಭವತಿ. ಇಷ್ಟು ಹೇಳಿದ್ರಿಂದ ಇನ್ನೂ ಏನಾಗಿದೆ ಅಂದರೆ, ಉಪಾಸನಾ ಪಾದದಲ್ಲಿ ಕೆಲವು ವಿಷಯಗಳು ಹೇಳಬೇಕಾಗಿದ್ದೇನೆ ಇಲ್ಲೂ ಕೂಡ ಹೇಳಿ ಅದನ್ನು ಪೂರ್ಣ ಮಾಡಿಬಿಟ್ಟಿದ್ದಾರೆ. ಯಾವ್ಯಾವುದು? ತನ್ ನಿರ್ಧಾರಣಾರ್ಥ ನಿಯಮ ನಿಯಮ ತದೃಷ್ಟೇ ಪೃಥಗ್ಗಿ ಅಪ್ರತಿಬಂಧ ಫಲಂಬಿತಿ ಶ್ರವಣಮನ ನಿಧಿಧ್ಯಾಸನಾಂ ಸಾಕ್ಷಾತ್ ಪರಂಪರೆಯ ಸಾಕ್ಷಾತ್ಕಾರ ಹೇತುತ್ವ ಮುಕ್ತಂ. ಶ್ರವಣ ಮನನ ನಿಧಿಧ್ಯಾಸನಗಳು ಕೆಲವು ಪರಂಪರೆಯ, ಶ್ರವಣ ಪರಂಪರೆಯ, ಧ್ಯಾನ ಡೈರೆಕ್ಟು, ಈ ರೀತಿ ಆಗಿದೆಯಲ್ಲ. ಆದ್ದರಿಂದ ಯಾವ ಕಾಲಕ್ಕೂ ಕೂಡ ನಾವು ನಿರ್ಧಾರ ಶ್ರವಣ ಮನನಗಳೇ ಜ್ಞಾನವೇ, ಅಧ್ಯಯನಾದಿಗಳೇ ಅಪರೋಕ್ಷ ಜ್ಞಾನ ಸಾಧನ ಅನ್ನೋ ವಿಚಾರ ಬಂದಿತ್ತಲ್ಲ, ಅದನ್ನಿಲ್ಲಿ ಇನ್ನೊಮ್ಮೆ ಸಿಂಹಾವಲೋಕನ ನ್ಯಾಯದಿಂದ ಸ್ಫುಟ ಮಾಡ್ತಾ ಇದ್ದಾರೆ. ಯದಪಿ ಜ್ಞಾನಪಾದೆ ಇನ್ನೊಂದು ಐಕಂ ಅಪ್ರಸ್ತುತ ಪ್ರತಿಬಂಧೆ ಏನ ಪೃಥಗ್ಯ ಅಪ್ರತಿಬಂಧ ಪೃಥ ಹಿ ಇದೆ ಬದ್ದೆ ಪೃಥಗ್ ಹಿ ಅಪ್ರತಿಬಂಧ ಪೃಥಗ್ಯ ಅಪ್ರತಿಬಂಧ ಅಂತ ಎರಡು ಎಲ್ಲ ಪದ ಸಂಧಿ ಆಗಿದ್ದಕ್ಕೆ ಕೂಡ್ಕೊಂಡ್ಬಿಟ್ಟಿವೆ. ಅಲ್ಲಿ ಬಿಡಿಸಿದಾಗ ಅದೆಲ್ಲ ಬಿಟ್ಟು ಗೊತ್ತಾಯ್ತು, ನಾವು ಬಂದಿದೆ ಹೀ ಬಂದಿದ್ದಕ್ಕೆ ಹಾಗಾಯ್ತು. ಐಹಿಕಂ ಅಪ್ರಸ್ತುತ ಪ್ರತಿಬಂಧೆ ಇತ್ಯತ್ರ ವ್ಯಭಿಚಾರ ನಿರಾಸೇನ ಐಹಿಕಂ ಅಪ್ರಸ್ತುತ ಪ್ರತಿಬಂಧೆ ಪ್ರತಿಬಂಧ ಇಲ್ಲದೆ ಹೋದಾಗ ಇದೇ ಜನ್ಮದಲ್ಲಿ ಆಗುತ್ತೆ ಅಂತ ಹೇಳಿದ್ರಿಂದ ಜ್ಞಾನ ಅಂಬೋದು ಅಶ್ಯೂರ್ಡ್. ಧ್ಯಾನೋಪಾಸನೆ ಮಾಡುವವರಿಗೆ ಫಲ ಅಶ್ಯೂರ್ಡ್, ಮತ್ತು ಸರಿಯಾಗಿ ಮಾಡಿದರೆ ಅಪರೋಕ್ಷ ಜ್ಞಾನ ಅಶ್ಯೂರ್ಡ್, ಅದೇ ಅಪರೋಕ್ಷ ಜ್ಞಾನ ಅಂದರೆ ಮೋಕ್ಷ ಅಶ್ಯೂರ್ಡ್. ಇವೆರಡೂ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೆ ಮಧ್ಯೆ ಡೀಲಿಂಗ್ ಆದರೆ ಮುಂದೇನಾಗುತ್ತೆ? ಅರ್ಜುನ ಅದೇ ಪ್ರಶ್ನೆ ಕೇಳಿದ, ಮಧ್ಯೆ ಹೋಗಿಬಿಟ್ರೆ ಏನು ಮಾಡ್ಬೇಕು ನಾವೀಗ? ಜ್ಞಾನ ಕಾರ್ಯ ಭಾರಿ ದೊಡ್ಡದು, ಒಂದು ಜನ್ಮದಲ್ಲಿ ಆಗೋ ಚಾನ್ಸ್ ಅಂತೂ ಇಲ್ಲ, ಗೊತ್ತಾಯ್ತಾ? ಒಂದೇ ಜನ್ಮದಲ್ಲೂ ಕೂಡ ಮಧ್ಯೆ ಏನೇನು ಗ್ಯಾಪ್ ಬರುತ್ತೋ ಗೊತ್ತಿಲ್ಲ. ಅಂದಮೇಲೆ ಸಹ ಲಿಂಕೇ ತಪ್ಪಿ ಹೋಗುತ್ತೆ, ಲಿಂಕ್ ತಪ್ಪಿ ಹೋಗೋದಿಲ್ಲ. ಮುಂದೆ ಹೇಳ್ತಾರೆ ಮುಂದಿನ ಜನ್ಮದಲ್ಲೂ ಕೂಡ ಅದು ತಕ್ಷಣ ಶುಚಿನಾಂ ಶ್ರೀಮಾತಾಂಗೆ ಹುಟ್ಟೋದ್ರಿಂದ ತತ್ರ ತಮ್ಮ ಬುದ್ಧಿ ಸಂಯೋಗಂ ಲಭತೆ ಪೂರ್ವದೇಹಿ, ಹಿಂದಿನ ಜನ್ಮದ್ದು ಲಿಂಕ್ ಸಿಕ್ಕಿಬಿಡುತ್ತೆ ಮುಂದೆ ಹೋಗ್ತಾರೆ ಅಂತ ಹೇಳಿದ. ಸೊ ಜ್ಞಾನ ಪ್ರಪಂಚದಲ್ಲಿ ನಾ ಕಾಲಿಟ್ಟಿದ್ದು ಏನಾಗೋದಿಲ್ಲ, ವೇಸ್ಟ್ ಆಗೋದಿಲ್ಲ. ಅಜಾಮಡೇನೇ ದೃಷ್ಟ ಅಂತ ಎಷ್ಟೆಷ್ಟು ಬಂದು ಹೋಗಿಬಿಡ್ತು, ಮತ್ತೆ ಲಿಂಕ್ ಸಿಕ್ಕೊಟ್ಬಿಟ್ಟ ಮುಂದೆ. ಒಂದ್ಸರ್ತಿ ಜ್ಞಾನಕ್ಕೆ ಎಂಟ್ರಿ ಸಿಕ್ತು ಅಂದರೆ ಅಲ್ಲಿಗೆ ಸರಿಯಾಗಿ ಆಗಿಬಿಡುತ್ತೆ. ಅದಕ್ಕೆ ಅನೇಕರ ಎಂಟ್ರಿನೇ ತೊಗೊಳ್ದ ಹೋಗ್ತಾರಲ್ಲ, ಭಾರಿ ತಪ್ಪದು. ಆಚಾರ ಸಿಕ್ಕಾಬಟ್ಟೆ ಆಚಾರ ಮಾಡ್ತಿರ್ತಾರೆ, ಆದರೆ ಇದಿಲ್ಲೇ ಇಲ್ಲ. ಮುಟ್ಟು ಮುಟ್ಟು ಬೇಡ ಮುಟ್ಟು ಬೇಡ ಅಂತ ಫಿಸಿಕಲಿ ಭಾರಿ ಹೇಳುತ್ತಾರೆ, ಮೈಲಿಗೆ ಮಾಡಬೇಡ, ಜ್ಞಾನಕ್ಕೆ ಮೈಲಿಗೆ ಮಾಡ್ತಿರ್ತಾರೆ. ಜ್ಞಾನಕ್ಕೆ ಮೈಲಿಗೆ ತಪ್ಪು ವಿಚಾರ ತಿಳ್ಕೊಂಡ್ರೆ ಮೈಲಿಗೆ ಆಯ್ತಲ್ಲ ಜ್ಞಾನ. ಸಂಶಯ ಬಂದರೆ ಜ್ಞಾನಕ್ಕೆ ಮೈಲಿಗೆ ಇದ್ದಾಗ ಲೆಕ್ಕ, ಸಂಶಯಕ್ಕೆ ಬಂದರೂ ಮೈಲಿಗೆ, ತಪ್ಪು ತಿಳ್ಕೊಂಡ್ರೂ ಮೈಲಿಗೆ. ಹೇಗಿರಬೇಕದು? ನಮಗೆ ಕೂಡ ಮಡಿ ಮಾಡಬೇಕಾದ್ರೆ ಇದು ಮಡಿನೋ ಮೈಲಿಗೆ ಅಂತ ಡೌಟ್ ಬಂದರೆ ಯಾವ್ದು ಬೆಟ್ರೋ ಮೈಲಿಗೆ ಅಂತ ಬಿಡೋದೇ ಒಟ್ರು. ಯಾಕೆಂದರೆ ಅದು ಪಾಪ ಕಳ್ಕೋಬಹುದು, ಡೌಟ್ ಬಂದಾಗ ದುರ್ಮತಗಳು ಹಾಗೇನೆ, ಸರಿಯೋ ತಪ್ಪೋ ಅಂತ ಡೌಟ್ ಬಂದರೆ ಬಿಟ್ಟು ಬಿಡಬೇಕಾದ್ರ ಹೇಳಿದಾಕೆ ಹೋಗಬಾರ್ದು. ಒಳ್ಳೆ ಮತದ ಬಗ್ಗೆ ಡೌಟ್ ಬಂದರೆ ಏನು ಮಾಡಬೇಕಾದ್ರ? ಸಂಶಯ ಇದ್ರೂ ಕೂಡ ಇದು ಬಂದು ಹೋಗಿಬಿಡ್ಬೇಕು, ಆಮೇಲೆ ಸರಿ ಮಣ್ಣಿ ಮಾಡಿಕೊಂಡು ಹೋಗ್ಬೇಕು. ಕೆಲವು ಒಳ್ಳೆ ವಿಚಾರಗಳ ಬಗ್ಗೆ ತಿಳಿದೇ ಹೋದರೂ ಮಾಡಬೇಕು, ಕೆಲವು ಕೆಟ್ಟ ವಿಚಾರಗಳ ಬಗ್ಗೆ ತಿಳಿಯಿಲ್ಲ ಅಂತೇಳಿ ಮಾಡೋಕ್ಕೆ ಹೋಗಬಾರ್ದು. ಬಿಡೋದೇ ಕ್ಷೇಮ, ಅರ್ಥ ಆಯ್ತಾ? ನಿಷಿದ್ಧ ಪದಾರ್ಥ ಹೌದೋ ಅನ್ನೋದು ಡೌಟ್ ಬಂದರೆ ಬಿಡೋದು ಯಾವ್ದು ಒಳ್ಳೇದೀಗ? ಬಿಡೋದೇ ಒಳ್ಳೇದು, ಮಾಡೋದು ಒಳ್ಳೇದಲ್ಲ. ಯಾಕಂದ್ರೆ ಆಮೇಲೆ ಕರೆಕ್ಟ್ ಮಾಡಿ ಬಿಟ್ಟರೆ ಮತ್ತೆ ತಿನ್ನಕ್ಕೆ ಬರುತ್ತೆ, ಅದು ತಿಂದ್ಮೇಲೆ ಮತ್ತೆ ಏನು ಮಾಡೋಕ್ಕೆ ಬರೋದಿಲ್ಲ, ಕೆಟ್ಟೋಗ್ಬಿಟ್ಟಿರುತ್ತೆ ಆಗಲೇ. ಅಲ್ಲ ಮಾಡ್ತೀವಿ, ಮುಂದೆ ಕಂಟಿನ್ಯೂ ಆಗೋದು. ನೀವು ನಮಗೇನು ಅನಿಸುತ್ತೆ, ಈಗ ಎಷ್ಟು ಬಂತು, ಮುಂದೆ ಇನ್ನೂ ಎಷ್ಟು ಆಶಯ ಗೊತ್ತಿಲ್ಲ, ನಾವು ಕಂಪ್ಲೀಟ್ ಆಗಲೇ ಇಲ್ಲ ಕೋರ್ಸು, ಏನು ಮಾಡೋದೀಗ ಅಂತ ಪ್ರಶ್ನೆ ಬಂದರೆ ಯೋಚನೆ ಮಾಡಬೇಡಿ, ಮುಂದಿನ ಮೇಲೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಎಷ್ಟೋ ದಿನಕ್ಕೆ ಚೇಂಜಸ್ ಆಗಿಬಿಡೋದು, ಆ ಏರ್ ಚೇಂಜ್ ಆಗಿಬಿಟ್ಟು ಸಡನ್ನಾಗಿ ಮೊದಲಿಂದ ಓದೋರ್ಗಂತ ಮುಂದೋಗ್ಬಿಡ್ತಾರೆ ಅವರು. ಮೊದಲು ಸಿಸ್ಟಮೆಟಿಕ್ ಅಂತ ಹೇಳಿ ನಾನು ರಿಟೈರ್ ಆದವರೊಬ್ಬರು 60 ವರ್ಷ ಪೊಲೀಸ್ ಡಿಪಾರ್ಟ್ಮೆಂಟ್, ಅದು ಕೂಡ ಟೈಮೇ ಸಿಗಲಾರದು, ರಿಟೈರ್ ಆದಮೇಲೆ ಓದಿಬಿಟ್ಟು ಈ ಬಿಕಮ್ ಏನ್ ಅಥಾರಿಟಿ ಅಷ್ಟು ಓದಿದರು, ಸಂಸ್ಕೃತದಲ್ಲೂ ಹಾಗೆ ಇದರಲ್ಲೂ ಹಾಗೆ ಎಲ್ಲರೂ ಹಾಗೆ ಮಾಡ್ತಾರೆ, ಮಾಡೋಕೆ ಹೋಗ್ಬಾರ್ದು ಮತ್ತೆ, ನಾವು ರಿಟೈರ್ ಆದಮೇಲೆ ಮಾಡ್ತೀವಿ ಅಂತ ಸಾಧ್ಯ ಇಲ್ಲ. ಅದು ಹಿಂದೆ ಜನ್ಮಾಂತರ ಸಂಸ್ಕಾರ. ಟೀಕಾರೆ ಬರೀ ಒಂದೇ ಕೆಂಪಶಿವಪುರೋದೆ ಮೂದೋಯ್ ತಲೆಗೆ, ಆ ಮಾತು ಕಂಪ್ಲೀಟ್ ಚೇಂಜ್ ಮಾಡುತ್ತೆ. ಆದ್ದರಿಂದ ಅದು ಸಂಸ್ಕಾರ ಇದ್ದರೆ ಏನು ವೇಸ್ಟ್ ಆಗೋದಿಲ್ಲ, ಇವತ್ತಲ್ಲ ಬಂದೇ ಬರುತ್ತೆ. ನಮಗೆ ಇದೆಲ್ಲ ಅಡ್ಜಸ್ಟ್ ಮಾಡಿರ್ತೇವೆ, ಯಾವುದು ಮುರಿದ ಇದಿರುತ್ತೆ ಚೇರ್ ಎಂದಾದ್ರು ಉಪಯೋಗ ಬರುತ್ತೆ ಹಾಗೆ ಇಟ್ಕೊಂಡಿರ್ತಾನೆ, ಬಿಡೋದಿಲ್ಲ. ಎಲ್ಲ ಎಂಥ ವೇಸ್ಟ್ ಪದಾರ್ಥ ಕೆಲವು ಆ್ಯಕ್ಚುಲಿ ಅವೆಲ್ಲ ಇರಬಾರ್ದು ಮನೆಯಲ್ಲಿ, ವಾಸ್ತು ಪ್ರಕಾರ ನಿಷಿದ್ಧ. ಯಾವುದು ಕಂಡೆಮ್ಡ್ ಥಿಂಗ್ಸ್ ಅದನ್ನು ಉಪಯೋಗಿಸ್ಬಾರ್ದು, ಮನೇಲಿ ಸ್ಟೋರ್ ಕೂಡ ಮಾಡಬಾರ್ದು. ಅದನ್ನು ಹಾಗೆ ಡಂಪ್ ಮಾಡಿರ್ತಾರೆ, ಎಂದಾದರೂ ಬರುತ್ತೆ ಅಂತೇಳಿ, ಎಂದೂ ಬರೋದೇ ಇಲ್ಲ, ಅವರು ಹಾಗೆ ಬಿದ್ದಿರ್ತಾರೆ. ಆ ಜಾಗ ಹೋಗುತ್ತೆ ಹೊರತು ಉಪಯೋಗಕ್ಕೆ ಬರೋದಿಲ್ಲ. ಆದರೆ ಜ್ಞಾನನ ಹಾಗಿಟ್ಕೋಬೇಕು ಯಾವಾಗ, ಎಂದಾದ್ರು ಒಂದು ಪುಸ್ತಕ ಇದೆ ಎಂದಾದರೂ ಬರುತ್ತೆ, ಅರ್ಧ ಹರಿದೋದ ಪುಸ್ತಕ ಇರುತ್ತೆ, ಅರ್ಧ ಇರುತ್ತೆ ಅಷ್ಟೇ. ಈಗ ಡೌಟ್ ಬಂದರೆ ಅದರಲ್ಲೇ ಉತ್ತರ ಇರುತ್ತೆ, ಅರ್ಧದಲ್ಲೇ ಉತ್ತರ ಸಿಗುತ್ತೆ. ಎಷ್ಟು ಉಪಯೋಗ ಆಯ್ತಾಗ, ಎಂದೂ ಕೂಡ ಸಿಕ್ಕ ಪುಸ್ತಕ ಪೂರ್ತಿ ಸಿಗಲಿ ಕಾಪಾಡಿ. ಒಂದು ಪೇಜ್ ಸಿಕ್ಕರೂ ಸರಿ, ಕೆಲವೊಮ್ಮೆ ಆ ಪೇಜಲ್ಲೇ ಎಷ್ಟೋ ಉಪಯೋಗ ಆಗುತ್ತೆ, ಎಷ್ಟೋ ತರುತ್ತೆ. ಆದ್ದರಿಂದ ಪುಸ್ತಕಗಳಿಗೆ ಸುವರ್ಣ ಸುವರ್ಣ ಮಿಲಿಗ್ರಾಮ್ ಗಟ್ಟಲೆ ಹೇಗೆ ನಾವು ಒಂದು ಪ್ರಿಸರ್ವ್ ಮಾಡ್ತೀವೋ ಹಾಗೆ ಶಾಸ್ತ್ರ ಗ್ರಂಥಗಳ ಇಡೀ ಆದರೂ ಸರಿ, ಪಾರ್ಟ್ ಆದರೂ ಸರಿ, ಒಂದು ಲೈನ್ ಆದರೂ ಸರಿ, ಅಷ್ಟಿಂದನೇ ಉದ್ಧಾರ ಆಗ್ಬೋದು. ಹಾಂ ಹೌದೌದು ಹೇಳಿದಲ್ಲ, ಅದನ್ನ ಹೇಳಿದ ಮನಸ್ಸಲ್ಲಿ ಏನು ದೇವ ಪೂಜೆ ಮಾಡಿದ್ಕೊಂಡು ದೊಡ್ಡ ಅಪರೋಕ್ಷ ಜ್ಞಾನಿ ಆತ ಇಂದ್ರದ್ಯುಮ್ನ ರಾಜ, ಅಪರೋಕ್ಷ ಜ್ಞಾನಿ ಅದು ಈ ಲಿಂಗ್ ಬಂತ. ಹೌದು ಸಾಧನೆ ಅಂದರೆ ಸಣ್ಣ ಪುಟ್ಟ ಸಾಧನೆ ಅಲ್ಲ. ಮನಸ್ಸಲ್ಲ ಆ್ಯಕ್ಚುಲಿ ಸಾಧನೆ ಮಾಡಿ ರಾಜನೇ ಆಗಿದ್ದ, ಫಸ್ಟ್ ಕ್ಲಾಸ್ ಆಗೇ ಇದ್ದ, ಒಂದು ಮಾಡಿದ ತಪ್ಪಿಗೋಸ್ಕರ ಶಾಪ ಬಂತು ಅನುಭವಿಸಿದೆ. ಯಾಕೆ ಕೊಟ್ಟರು? ತಪ್ಪು ಮಾಡಿದ್ದಲ್ಲ, ಆಗ ತಪ್ಪು ಮಾಡಲಿಲ್ಲ. ತಮ್ಮ ಶಾಸ್ತ್ರ ಏನು ಗೊತ್ತಾಗುತ್ತೆ ಅಂದರೆ, ಸರಿ ಪೋರ್ಷನ್ ಅವಕಾಶ ಡೆಬಿಟ್ ಕ್ರೆಡಿಟ್ ಬೇರೆ ಬೇರೆ ಇರುತ್ತೆ. ಯಾವಾಗಲೂ ಒಂದು ಪೈಸಾ ಡೆಬಿಟ್ ಆದರೂ ಮಾಡಲೇಬೇಕು, ಅದನ್ನು ಮತ್ತು ಕ್ರೆಡಿಟು ಮಾಡಲೇಬೇಕು. ಅದಕ್ಕೆ ದೇವ್ರ ಲೆಕ್ಕ ಹೇಗಂದ್ರೆ ಪರ್ಫೆಕ್ಟ್. ಭೀಷ್ಮಾದಿಗಳು ಭಾರಿ ದೊಡ್ಡವರು, ಆದರೂ ತಪ್ಪಾಡಿ ಪನಿಷ್ ಮಾಡ್ತಾನೆ, ಬಿಡೋದಿಲ್ಲ ದೇವರು. ನಿಮ್ಮ ಮನೆ ಬರೋದಿಲ್ಲ ಊಟಕ್ಕೆ ಅಂತ ಹೇಳ್ತಾರೆ. ಅಗ್ರ ಪೂಜೆ ಮಾಡಿಸ್ತವ್ರಿ, ಮತ್ತೆ ಉಳಿದವರಾಗಿದ್ರೆ ಹೋಗ್ಬಿಡಿ ಪ್ರಾಣಿ ಅಷ್ಟೆಲ್ಲ ಮಾಡಿಸಿದ್ರೆ ಹೋಗ್ಬೇಡ ಅಂತ ಹೋಗ್ಬಿಡ್ತೀವಿ, ಹೋಗೋದಿಲ್ಲ. ಧರ್ಮ ತಪ್ಪಿದ್ದೀರಿ, ಅದು ಧರ್ಮ. ಅದು ನಮ್ಮಲ್ಲಿ ಏನು ಮಾಡಿದೆ ಈಗ, ಒಂದು ತಪ್ಪಿ ಹೋಗ್ತಾ ಇರುತ್ತೆ, ಅದು ಡೌನ್ ಫಾಲೇ ಶುರುವಾಗಿಬಿಡುತ್ತೆ. ಸರಿ ಇದ್ದಾಗ ಅಪ್ರಿಷಿಯೇಟ್ ಮಾಡಬೇಕು, ತಪ್ಪಿದ್ದಾಗ ಅದನ್ನು ಏನು ಮಾಡಬೇಕು, ಕಂಡೆ ಮಾಡಬೇಕು. ಇವತ್ತೇನಾಗಿದೆ ಅಂದರೆ, ಒಂದು ಸರ್ತಿ ಸರಿ ಮಾಡಿದ ಅಂತೇಳಿ ಎಲ್ಲದನ್ನು ಒಪ್ತಾ ಒಪ್ತಾ ಕೊನೆಗೆ ಏನಾಗುತ್ತೆ ಅಂದರೆ, ತಪ್ಪೇ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಹಾಗೆ ಮಾಡಬಾರ್ದು, ಬ್ಯಾಲೆನ್ಸ್ ಮಾಡಬೇಕು ಎರಡು ಕೂಡ. ಕೆಲವು ತಪ್ಪುಗಳು ಅಕ್ಷಮ್ಯ, ಲೇಟಾಗಿ ಬಂದ ಸಾರಿ ಅಂದ ಕೊಳ ಸೇರಿಸ್ತು, ಕಾಪಿ ಹೊಡೆದ್ರೆ ಸಾರಿ ಅಂದರೆ ಅಪಘಾತ ಬೀಳ್ತವೆ. ಯಾರು ಇದು ಎಕ್ಸಾಮ್ ಮೀನಿಂಗೇ ಇಲ್ಲ. ಲೇಟಾಗಿ ಬರೋದು ಅದಕ್ಕೆ ಲಿಂಕ್ ಇಲ್ಲ. ಲೇಟಾಗಿ ಬರೋದು ತಪ್ಪೇ, ಕಾಪಿ ಮಾಡೋದು ತಪ್ಪೇ. ಯಾವುದು ಅಕ್ಷಮ್ಯ ಅದರಲ್ಲಿ? ಅದಕ್ಕೆ ಅಕ್ಷಮ್ಯ ಅಪರಾಧ ಅಂತ ಇರುತ್ತೆ, ಅದನ್ನು ನಾವು ಕ್ಷಮೆ ಕೇಳಕ್ಕೆ ಬರೋದು. ಕೆಲವು ಕ್ಷಮ್ಯವಾದ್ದನ್ನು ಕ್ಷಮಿಸಿಬಿಡಬಹುದು. ಏತೇನ ಯದುಪಾಸನ ಪಾತೆ ತನ್ನ ನಿರ್ಧಾರದಾಯಿತು ಇತ್ಯತ್ರ ವ್ಯಭಿಚಾರ ನಿರಾಸೇನ. ವ್ಯಭಿಚಾರ ಅಂದ್ರೇನು? ಅಪರೋಕ್ಷಜ್ಞಾನ ಬಂದರೂ ಕೂಡ ಮೋಕ್ಷ ಆಗಲಿಲ್ವಲ್ಲ, ಅಪರೋಕ್ಷಜ್ಞಾನ ಮೋಕ್ಷ ಗ್ಯಾರಂಟಿ ಅಂತ ಹೇಳಿದ್ರಲ್ಲ, ಇದು ಬರಲಿಲ್ಲ ಅಂದಮೇಲೆ ವ್ಯಭಿಚಾರ ಅಂದ್ರೇನು? ಅಲ್ಲಿ ಸಾಧನ ಇದ್ದರೂ ಕೂಡ ಸಾಧ್ಯ ಆಗಲಿಲ್ಲ ಅಂದಮೇಲೆ ಏನಂತಾರೆ ಅದಕ್ಕೆ? ಸಾಧನ ಅಂಬೋದಕ್ಕೆ ವ್ಯಾಪ್ತಿ ಇಲ್ಲ ಸಾಧ್ಯದೊಂದಿಗೆ ಅಂತ ಅರ್ಥ ಆಗುತ್ತೆ. ಹಾಗೇನೂ ಇಲ್ಲ, ಅದು ಅಡ್ಡಿ ಇದ್ದಿದ್ದಕ್ಕಾಗಲಿಲ್ಲ. ನೀರು ಹರಿಯುತ್ತದೆ, ಡ್ಯಾಮ್ ನೋಡಿದವು ಸ್ಟಿಲ್ ವಾಟರ್, ಏ ಅಲ್ಲಗಾಡೋದಿಲ್ಲ. ಯಾಕೆ ಅಂದರೆ ಅಡ್ಡ ಇದೆ, ಮಿಂಡ್ ಡ್ಯಾಮ್ ಕಟ್ಬಿಟ್ಟಿದ್ದಾರೆ, ಹೋಗ್ತಾ ಇಲ್ಲ. ತೆಗೆದ್ರೆ ಏನಾಗುತ್ತೆ? ತೆಗೆದು ತೋರಿಸಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ತೆಗೆದು ಓ ಎಷ್ಟು ಉಳ್ನೋಡ್ಬಿಡುತ್ತೆ, ಅಷ್ಟು ಜ್ವರ ಬರುತ್ತೆ. ಆಮೇಲೆ ಆ ಸಿಟ್ಟಿಗೆ ನಮ್ಮ ಸಿಟ್ಟಿಲೇ ಮಗುನ ಬಾಯಿ ಬೆಚ್ಚಿ ಜೋಡಗಡ್ತಾರಲ್ಲ, ಆ ಟೈಪ್ ನೀರು ನಿಲ್ಲಿಸಿರ್ತಾರಲ್ಲ ಸಳತ್ತೆ, ಅಷ್ಟು ಜ್ವರ ಬರುತ್ತೆ ನೀರು. ಅಷ್ಟು ಫೋರ್ಸ್ ಏನಾಗಿರುತ್ತೆ ಅದು ಕಾಯಿಲೆ, ಪೊಟೆನ್ಷಿಯಲ್ ಎನರ್ಜಿ ಎಲ್ಲ ಇದಾಗಿರುತ್ತೆ, ಹೊಡ್ಕೊಂಬಂದ್ಬಿಡುತ್ತೆ. ಎತ್ತು ಜ್ಞಾನಸ್ಯ ಮುಕ್ತಿ ಹೇತುತ್ವ ಅಯುಕ್ತಂ. ಏನ ಅದೊಂದು ಸ್ವಾರಸ್ಯ ಇದೆ, ಯಾರಿಗ ಪ್ರತಿಬಂಧಕ ಬಂದು ಸಾಧನೆ ನಿಂತೋಗಿರುತ್ತಲ್ಲ, ಪ್ರತಿಬಂಧಕ ಹೋದ್ಮೇಲೆ ಭಾರಿ ಜ್ವರ ಸಾಧ್ಯ ಶುರು ಮಾಡ್ತಾನೋ. ನಾರಾಯಣ ಪಂಡಿತಾಚಾರ್ಯ ಅಂಥವರೆಲ್ಲ ಏನಾಗಿತ್ತು ಅವರಿಗೆ, ಆ ಕಡೆ ದಾರಿ ತಪ್ಪಿತ್ತು, ಈ ಕಡೆ ಬಂದರು, ಬಂದಮೇಲೆ ಏನು ಬದ್ಧವಿಜ ಬರೋದ್ರು, ಅದನ್ನು ವಂಡರ್ಫುಲ್ ಮಾಡಿಬಿಟ್ರು ಅವರು. ಆ ಥರ ಯಾವಾಗಲೂ ಹಾಗೆ ನಿಂತವರು ಸಾಧ್ಯ, ಅದನ್ನು ನಿಲ್ಬೇಕು ಅಂತ ಅರ್ಥ ಅಲ್ಲ, ಅದಕ್ಕೆ ನಿಂತ ಮೇಲೆ ಸಡನ್ಲೇ ಜಾಸ್ತಿ ಮಾಡ್ತೀವಿ ಅಂತ ಮಾಡೋದಲ್ಲ. ಅಕಸ್ಮಾತ್ ಪ್ರತಿಬಂಧ ನಿಂತಿದ್ರೆ ಅದಕ್ಕೆ ನ್ಯಾಚುರಲಿ ಅದು ಎಕ್ಸ್ಪೋಸ್ ಆಗುತ್ತೆ. ನ್ಯಾಚುರಲ್ ಪ್ರತಿಬಂಧ ಬರಬೇಕು, ಅವ ನ್ಯಾಚುರಲ್ ಆರ್ಟಿಫಿಷಿಯಲ್ ಆದರೆ ಇಲ್ಲ. ಆದರೆ ಇಲ್ಲ ಇಲ್ಲ ಉಳಿದಿಲ್ಲ, ಕೆಲವರು ಎಷ್ಟೋ ಕಡೆ ಉಳಿದಿಲ್ಲ. ಅವರೆಲ್ಲ ಇವತ್ತು ಅವರೆಲ್ಲ ಅಮಾಧ್ವರು ಅಂತ ಏನಾಗಿ ಅವರೆಲ್ಲ ಸ್ಮಾರ್ಥರಾಗಿದ್ದ, ಸ್ಮಾರ್ಥನೇ ಆಗಿಲ್ಲ ಅವರು. ಬಟ್ ಬಾಧ್ಯ ದೀಕ್ಷೆ ಇಲ್ಲ. ಎಷ್ಟೋ ದಿನ ಅಪ್ಪ ಮಗನಿಗೆ ವ್ಯತ್ಯಾಸ ಇರುತ್ತೆ, ಅವ್ರದ್ದು 8 ವರ್ಷ ಆಗಿರುತ್ತಲ್ಲ. ಆ ಬಿಡ್ಲಿಕ್ಕೆ ದೇವ್ರ ಮಗ ನರಕಾಸುರನಿಗೆ ಇರಲಿಲ್ಲಲ್ಲ, ಅರ್ಥ ಆಯ್ತಾ? ಈಗ ಒಂದೇ ಪಾಂಡವರು ಕೌರವರು ಒಂದೇ ವಂಶದವರು, ಕಂಟೆಂಪರರೀಸ್. ಒಂದೇ ವಂಶದವರೆ, ವೇದವ್ಯಾಸರ ಮೊಮ್ಮಕ್ಕಳು ಇಬ್ಬರು ಕೂಡ ಇರಲಿಲ್ಲ. ಅದರ ಸ್ವರೂಪ ಯೋಗ್ಯತೆ ಇದ್ರೆ ತಿಳಿದಿರೋದಿಲ್ಲ, ಇರಬಾರ್ದು ಅಂತೇನಿಲ್ಲ. ಇದೆ ಸರ್ವೇನೆ ಹಾಗೆ ಇದೆ ಅದೇ ಅದೇ ಇಟ್ಕೊಂಡಿದ್ದಾರೆ. ಐಡೆಂಟಿಟಿ ಹೋಗಿಲ್ಲ, ಆದರೆ ಇದಿಲ್ಲ ಜ್ಞಾನ ಕಾರ್ಯವೆಲ್ಲ ಆಗಲಿ, ದೀಕ್ಷೆ ಆಗಲಿಲ್ಲ. ಆ ಕಡೆ ತುಂಬ ಜನಕ್ಕೆ ಒಂದು ಗುಂಪಿದೆ ಆ ಥರ. ಅವ್ರು ವೈಷ್ಣವರು ಸ್ವಾಮಿಗಳು ಬಿಷ್ಟೆ ಕರೀತಾರೆ, ಸ್ಮಾರತರು ಬಿಷ್ಟೆ ಕರೀತಾರೆ, ಆ ಥರ ಇದೆ. ನಾವು ಈ ಕಡೆ ನೋಡಿದ್ದೇನೆ ಹೇಳಿದಾಗ ಹಿಂದೆ ನೆಕ್ಸ್ಟ್ ಡೇನೆ ಇವತ್ತು ಇವ್ರು ಬಂದೆ, ನೆಕ್ಸ್ಟ್ ಡೇ ಅದ್ವೈತ ಸವಳು ಬಂದಿದ್ದಾರೆ ಮನೆಗೆ. ಅವ್ರು ಅಷ್ಟೇ ಭಕ್ತಿಯಿಂದ ಮಾಡ್ತಾರೆ ಮತ್ತೆ, ಅವ್ರು ಈ ಥರ ವ್ಯತ್ಯಾಸ ಗೊತ್ತಿಲ್ಲ ಅವರಿಗೆ, ಆ ಥರ ಇದ್ದಾರೆ ಅವರೆಲ್ಲ. ಉಭಯಸ್ಯಾಪಿ ಜ್ಞಾನಾತ್ ಪೂರ್ವೋತ್ತರ ಕಾಲೀನಸ್ಯಾಪಿ ಸರ್ವಸ್ಯ ಜ್ಞಾನಾದೇವ ಎದ್ವ ಅರಸಪ್ಪ ನಾಯಕನ ಕಥೆನೂ ಹಾಗೇನೆ. ವಾದಿರಾಜ ಸ್ವಾಮಿಗಳಿಂದ ಆತ ಲಿಂಗಾಯ್ತ, ಏನಾಗಿದ್ದ ಆತ ಶುದ್ಧ ವೈಷ್ಣವಾಗಿಬಿಟ್ಟ. ತನ್ನ ಮಗನೇ ರಾಮಚಂದ್ರ ಅಂತ ಹೆಸರಿಡ್ತಾರೆ ಆತ, ರಾಮಚಂದ್ರನ ಅಷ್ಟ ಆಯಿತು. ಮೂರ್ನಾಲ್ಕು ತಲೆ ಮತ್ತೆ ವಾಪಸ್ ಮತ್ತೆ ಸೇವರಾಗಿಬಿಡ್ತಾರೆ, ಮತ್ತೆ ಉಳ್ಕೊಂಡು ಇವತ್ತು ಅವರು ವೈಷ್ಣವರಾಗಿ ಉಳ್ಕೊಂಡಿಲ್ಲ, ಫುಲ್ ಬದಲಾಗಿಬಿಡ್ತಾರೆ. ಆದರೆ ಆತ ಮಗ ಮೊಮ್ಮಗ ಅಷ್ಟೇ, ಅಲ್ಲಿವರೆಗೂ ಮಾತ್ರ ಏನಿತ್ತದ ವೈಷ್ಣವತ್ತು. ಕನಕದಾಸರದ್ದು ಹಾಗೇನೆ, ಕನಕದಾಸರು ಮೊದಲು ಅವರೆಲ್ಲ ಅರ್ಚಕ ಪರಂಪರೆ ಶ್ರೀ ವೈಷ್ಣವರ ಜನರಲ್ಲಿ ಆ ಒಂದು ನಂಬಿಕೆ ಬಂದಿತ್ತು. ಯಾವಾಗ ವ್ಯಾಸರಾದರು ಅದರ ಕಾಂಟ್ಯಾಕ್ಟ್ ಬಂದಮೇಲೆ ಪೂರ್ತಿ ಚೇಂಜ್ ಆಗಿಬಿಟ್ಟು ವೈಷ್ಣವರಾದರು. ಮುಂದೆ ಅವ್ರಿಗೆ ಮಕ್ಕಳಿರಲಿಲ್ಲ, ಅವ್ರ ವಂಶಬಳೆಯ ಪ್ರಸಂಗ ಬರಲಿಲ್ಲ, ಅವ್ರ ಆಪ್ತರು ಕೆಲವು ಫಾಲೋ ಮಾಡಿದ್ರು, ಆಮೇಲೆ ಅದರಲ್ಲಿ ಡೀಲಿಂಕ್ ಆಗೋಯ್ತು. ಯಥಾ ಪ್ರಕಾರ ಅವ್ರು ಇವತ್ತು ಯಾರು ಇದು ಯಾವುದಕ್ಕೂ ಸೇರಿ ಅಲ್ಲ, ಎಲ್ಲರೂ ನಾಸ್ತಿಕರಾಗ್ತಿರೋ ಕಾಲ ಈಗ. ಯಾವ ಎಲ್ಲ ಪಂಥದವರು ಎಲ್ಲಿ ಎಂಡ್ ಆಗ್ತಿದ್ದಾರೆ, ಹೆಚ್ಚು ಕಡಿಮೆ ನಾಸ್ತಿಕಕ್ಕೆ ಹೋಗ್ತಾ ಇದ್ದಾರೆ, ಹೆಚ್ಚು ಚೆನ್ನಾಗಿ ಆಗಿಬಿಡ್ತಾರೆ. ಮಾಧ್ವರಲ್ಲೇ ಅಂಥ ದೀಕ್ಷೆ ಹೋಗಿದಿರಬೇಕಾದ್ರೆ, ಟೀಕಾ ಟಿಪ್ಪಣಿಕಾರ ಮನೆತನದಲ್ಲಿ ಬಂದವರಿಗೆ ಉಳಿದಿಲ್ಲ ಅಂದರೆ ಉಳಿದವ್ರ ಕತೆ ಏನು ಹೇಳುತ್ತೆ? ಹಾಂ ಯಾವುದು ಅವ್ರು ಶಕುನಿ ತಾ ನಾಸ್ತಿಕ್ಯ, ನಾಸ್ತಿಕನೇ ಇರೋದು ಈಗ. ನಾಸ್ತಿಕ್ಯಂ ಶಕುನಿರ ನಾಮ ಅಂತಲೇ ಇರೋದಲ್ಲ, ಇಷ್ಟು ಇಷ್ಟ ಇದೆ, ಒಂದು ಸ್ಟೇಜ್ ರೀಚ್ ಆಯಿತು. ಎತ್ತು ಜ್ಞಾನಸ್ಯ ಮುಕ್ತಿ ಹೇತುತ್ವ ಅಯುಕ್ತಂ ಏನ ತದರ್ಥಂ ಉಪಾಸನ ಅವಶ್ಯಕಂ ಸ್ಯಾತ್ ಚಿರಕಾಲೀನ ಚೀರ್ಣ ಕರ್ಮಣಾಂ ಭೂಯಸಾಂ ಭಾವೇನ ತೇಷಾಂ ಭೋಗೇನ ವಿನಾ ನಿವೃತ್ತಿ ಅಯೋಗಾತ್ ಕರ್ಮಣಾಂ ಚಿರಕಾಲ ಭೋಗೇ ಚ ಸತಿ ಜೀರ್ಣ ಬೀಜವತ್ ಜ್ಞಾನಸ್ಯ ಅಹೇತುತ್ವಾಪತ್ತೇರಿತ್ಯತಃ ಪ್ರಾಪ್ತಂ ತತಧಿಗಮೇ ಇತ್ಯಾದಿ ಸೂತ್ರ ಸಪ್ತಕಂ. ನೆಕ್ಸ್ಟ್ ಇಂಪಾರ್ಟೆಂಟ್ ನಾಳೆ ಅವ್ರು ಮತ್ತೆ ಹೇಳ್ತಾರೆ. ಆದರೂ ಕೂಡ ಬೆಳಿಗ್ಗೆ ಜ್ಞಾನ ಬಂದರೆ ಮೋಕ್ಷ ಆಗೋದಿಲ್ಲ ಅಂತ ಶುರು ಮಾಡ್ತಾನೆ, ಅದು ತಪ್ಪು ಅಂತ ಉತ್ತರ ಕೊಡ್ತಾರೆ ನಾಳೆ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚರ್ಥೇಶ್ವ ವಿಘ್ನಸ್ವರಾಡ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಯಂ ಸೂರ.